ಮಾತೃಕಾಸನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಪಾದಮಾನಿ ಜಯಂತನೊಳಗೆ ಸುಮೇಧ ನಾಮಕನಿಪ್ಪ ದಕ್ಷಿಣ ಪಾದದಂಗುಟದಲ್ಲಿ ಪವನನು ಭಾರ ಭೃದ್ರೂಪ ಕಾದು ಕೊಂಡಿಯ ಟಂಕಿತರ ಮೊದಲಾದ ನಾಮದಿ ಸಂಧಿಗಳಲ್ಲಿ ಈರೈದ ರೂಪದಲ್ಲಿದ್ದು ಸಂತತ ನಡೆದು ನಡೆಸುತ್ತದೆ. ಇದು ಮಾತೃಕಾನ್ಯಾಸದ್ದು. ಮಾತೃಕಾನ್ಯಾಸದಲ್ಲಿ ಯಾವ್ಯಾವ ಭಗವದ್ ರೂಪಗಳು, ಯಾವ್ಯಾವ ದೇವತೆಗಳು, ಯಾವ್ಯಾವ ಅವಯವದಲ್ಲಿದ್ದಾರೆ, ಅಂದರೆ ಅಕ್ಷರಾಭಿಮಾನಿ ಅಜ ಆನಂದ ಇಂದ್ರ ಈಶಾ ಅಂತಕ್ಕಂಥದ್ದು, ಯಾವ್ಯಾವ ದೇವತೆಗಳು ನಮ್ಮ ದೇಹದಲ್ಲಿ ಇದ್ದಾರೆ, ಐದು ಸಂಧಿಗಳಲ್ಲಿ, ಐದೈದು ಇಪ್ಪತ್ತೈದು ಈ ಕೈಗಳಲ್ಲಿ ಐದು ಸಂಧಿ, ಈ ಎರಡು ಕೈಗಳಲ್ಲಿ, ಎರಡು ಕಾಲುಗಳಲ್ಲಿ, ಆಮೇಲೆ ಈ ರೀತಿ ಇರ್ತಕ್ಕಂಥ ಈ ಒಟ್ಟು ಸಂಧಿಗಳಲ್ಲಿ ಒಟ್ಟು ಪಾದಮಾನಿ ಜಯಂತನೊಳಗೆ ಸುಮೇಧ, ಪಾದದಲ್ಲಿ ಜಯಂತ ಇದ್ದಾನೆ. ಜಯಂತ ಅಂತಂದ್ರೆ ಇಂದ್ರ ದೇವರ ಮಗ, ಅಲ್ಲಿ ಆ ಜಯಂತ ಇದ್ದಾನೆ. ಅವನಲ್ಲಿ ಸುಮೇಧ ಅಂತಕ್ಕಂಥ ನಾಮದಿಂದ ದಕ್ಷಿಣ ಪಾದದ ಅಂಗುಡದಲ್ಲಿ, ದಕ್ಷಿಣ ಅಂದ್ರೆ ಬಲಗಾಲಿನ ಪಾದದ ಅಂಗುತ್ವದಲ್ಲಿ ಪವನನು ವಾಯುದೇವರು ಭಾರ ಭೃದ್ರೂಪ ಅಂದ್ರೆ ಭಾರವನ್ನು ಧಾರಣ ಮಾಡ್ತಕ್ಕಂತಹ ರೂಪ, ಅಂದ್ರೆ ವಾಯುದೇವರು ಪೂರ್ವ ರೂಪವನ್ನು ಸ್ವೀಕಾರ ಮಾಡಿದ್ದಾರೆ. ಅವನು ಭಾರವನ್ನು ಪರಮಾತ್ಮ ತಾನು ಹೊತ್ತಿದ್ದಾನೆ. ಮತ್ತೆ ಬ್ರಹ್ಮಾಂಡವನ್ನ ಶ್ರೇಷ್ಠಿಯವರು ಒಬ್ಬರೇ ಹೊತ್ತಿಲ್ಲ, ಅವರ ಭಾರವನ್ನು ವಾಯುದೇವರು ಪೂರ್ವ ರೂಪದಿಂದ ಹೊತ್ತಿದ್ದಾರೆ. ಇವರೆಲ್ಲರ ಭಾರವನ್ನು ಪರಮಾತ್ಮ ಮತ್ತೆ ಪೂರ್ವ ಉಂಟು, ಅದಕ್ಕೆ ಭಾರ ಭೃತ್ ಇಂತ ಹೇಳಿದ್ದಾರೆ. ಆದ್ರೆ ಅದನ್ನ ಕಾದುಕೊಂಡ್ಯ ತಂಕಿ ತರ ಮೊದಲಾದ ನಾಮದಡಿ ಸಂಧಿಗಳಲ್ಲಿ ಇರೈದ ರೂಪದಲ್ಲಿತ್ತು. ತಂಕೆ ಕಪಿಲಾಯನ್ಮ, ಕಪತಿಯನ್ಮ, ಗರುಡಾಯನ್ಮ, ಕರ್ಮಾಯನ್ಮ, ದಸಾರಾಯಮ, ಚಾರ್ವಾಂಗಾಯಮ, ಚಂದೋಗಮ್ಮಾಯಮ, ಜನಾರ್ದನಾಯಮ, ಜಡತಾರಿಯಮ್ಮ, ಈ ರೀತಿಯಾಗಿ ಒಂದೊಂದು ಐದು ಅಕ್ಷರಗಳಿಂದ ಕಾಕಾ ಗಾಗಾಯ್ಯ, ಚಾಚಾ ಜಾಜಾನ, ಟಾಚಾ ಡಾಡಾನ, ಟಂಕಿ ಟಾಕ ಟಕಲ, ಡರ್ಣೇನ್ಮ, ಡಾತ್ಮನೇನಮ, ಆಮೇಲೆ ನಮ್ಯಾಯಮ್ಮ, ಈ ರೀತಿ ತಾತಾದಾದಾನ, ಈ ರೀತಿಯಾಗಿ ಒಟ್ಟು ಒಂದೊಂದು ಅಕ್ಷರಕ್ಕೂ ಒಂದೊಂದು ಭಗವದ್ ರೂಪಗಳಿಂದ ನಮ್ಮ ಈ ಐದು ಸಂಧಿಗಳಲ್ಲಿ, ಕೈಗಳಲ್ಲಿ, ಈ ಎರಡು ಕೈಗಳಲ್ಲಿ, ಎರಡು ಕಾಲುಗಳಲ್ಲಿ, ಇನ್ನು ಹೊಟ್ಟೆಯೊಳಗೆ ಪರಿ ಪರಿಣಿ ಭಗ ಏಮರ ಇರ್ತಕ್ಕಂಥ ಯಜ್ಞ ರಾಮ ಶಾಂತ ಸಂಯುಕ್ತ ಅಂತಕ್ಕಂತಹ ಅನೇಕ ನಾಮದಿಂದ ಪರಮಾತ್ಮ ತಾನಿದ್ದಾನೆ. ಇದು ಮಾತೃಕಾನ್ಯಾಸದ್ದು. ಕಪಿಲ ಚಾರ್ವಾಂಗಾದಿ ರೂಪದಲ್ಲಿ, ಬಲಗೈಯಲ್ಲಿ ಕಪಿಲಾದಿ ರೂಪಗಳು, ಎಡಗೈಯಲ್ಲಿ ಚಾರ್ವಾಂಗಾದಿ ರೂಪಗಳು, ರೂಪುಗಳು ಹಸ್ತಗಳ ಸಂಧಿಗಳು ಅಪರಿಮಿತ, ಈ ಕೈಗಳ ಸಂಧಿಗಳಲ್ಲಿ ಕೂಡ ಪರಮಾತ್ಮ ಇದ್ದಾನೆ. ಅಪರಿಮಿತ ಕರ್ಮಗಳ ಮಾಡುತ್ತಲಿಪ್ಪ ದಿನ ದಿನದಿ. ಈ ರೀತಿ ಐವತ್ತೊಂದು ಭಗವದ್ ರೂಪಗಳನ್ನು ಧರಿಸಿ ನಮ್ಮ ದೇಹದ ಎಲ್ಲ ಕರೆಯಿದ್ದು ಕರ್ಮ ಮಾಡ್ತಾ ಇದ್ದಾನೆ. ಪರಮಾತ್ಮ ಎಂತನು? ಕೃಪಣ ವತ್ಸಲ ಪಾಲಿಸುವುದು. ಕೃಪಣ ವತ್ಸಲ, ಮೊನ್ನೆ ಹೇಳಿದಾಗ ಕೃಪಣ ಅಂದ್ರೆ ಲೋಭಿಗಳು ಅಂತಲ್ಲ ಅರ್ಥ. ವಿಷಯ ದೋಷ ಬುದ್ಧಿ ಸನ್ ಇಂದ್ರಿಯಾಣ ವಸೇ ಸ್ಥಿತ ಸತು ಸಂಕೃಪಣ ಪ್ರೋಕ್ತು ಗುಣಬುದ್ಧಿ ಉಪರ್ಯಯ ಅಂತಾರೆ. ಅಂದ್ರೆ ಒಂದು ಯಾವುದೇ ಒಂದು ವಿಷಯವನ್ನು ಅನುಭವಿಸುವಾಗ ಇದು ತಪ್ಪು ಅಂತ ನಮ್ಗೆ ಹೇಳ್ಬಿಡ್ತೇವೆ, ಸಾಕ್ಷಿ ಹೇಳ್ಬಿಡ್ತೇವೆ. ಆದ್ರೆ ಅದನ್ನ ಓವರ್ ಲುಕ್ ಮಾಡಿ ಆ ಕಾರ್ಯದಲ್ಲಿ ಆಸಕ್ತರಾಗಿರ್ತಾರೆ. ಆಗ ಜಗತ್ತು ಅವನ್ನ ಕ್ಷಮಿಸಲ್ಲ, ಇವನು ಮಹಾ ಅಯೋಗ್ಯ ಪಾಪಿ ಅನ್ಬಿಡ್ತಾನೆ. ಆದ್ರೆ ಪರಮಾತ್ಮ ಮಾತ್ರ ಅವನ ಮೇಲೆ ಅನುಗ್ರಹ. ಯಾಕೆ? ಭಗವಂತ ಅವನ ಜೀವನ ಸ್ವರೂಪ ಯೋಗ್ಯತೆಯನ್ನು ನೋಡ್ತಾನೆ, ಸ್ವರೂಪ ಯೋಗ್ಯತೆಯನ್ನು ನೋಡ್ತಾನೆ. ಆ ಸ್ವರೂಪ ಯೋಗ್ಯತೆಯೇ ಬೇರೆ, ಈ ದೇಹದಲ್ಲಿ ಕಂಡುವುದೆಲ್ಲ ಕರ್ಮಾನುಸಾರವಾಗಿ, ಅಭ್ಯಾಸಾನುಸಾರನೇ ವಿದ್ಯಾ ಬುದ್ಧಿ ಕರ್ಮಾನುಸಾರನೇ, ಇವನು ಕರ್ಮಾನುಸಾರವಾಗಿ ನಡ್ಕೋತಿರ್ತಾನೆ. ಹಾಗೆ ಒಳ್ಳೆಯ ಮನುಷ್ಯನೇ ಒಂದ್ ಕಡೆ ರಾಜನಾಗ್ತಾನೆ, ಇನ್ನೊಂದ್ ಕಡೆ ಕಳ್ಳನಾಗ್ತಾನೆ, ಇನ್ನೊಂದ್ ಕಡೆ ದರೋಡೆಕೋರನಾಗ್ತಾನೆ. ಹಾಗೆ ಇಲ್ಲಿ ಜೀವ ಸ್ವರೂಪ ಚೇತನ ಒಳ್ಳೇದಿರ್ತಾನೆ, ಆದ್ರೆ ಪ್ರಾರಬ್ಧ ಕರ್ಮ ವಶನಾಗಿ ಪಾಪ ಕರ್ಮದಲ್ಲಿ ಆಸಕ್ತನಾಗಿರ್ತಾನೆ. ಈಗ ಮಾಧವ ಇದ್ದಾನೆ, ಈಗ ಅಜಾಮರ ಇದ್ದಾನೆ, ಇಂಥವ್ರು ಅನೇಕರಿದ್ದಾರೆ ಪುರಾಣಗಳಲ್ಲಿ. ಅಂಥವರ ಮೇಲೆ ಪರಮಾತ್ಮ ಅನುಗ್ರಹ ಅಷ್ಟೇ ಬರ್ತಾನೆ. ಕೃಪಣ ಅಂತಂದ್ರೆ ಲೋಭಿಗಳು ಅಂತಲ್ಲರ್ಥ. ಕೃಪಣ ವತ್ಸಲ ಪಾರ್ಶ್ವದಳು ಪರ ಸುಪರಿಯನಿಸುವ ಬುದ ಉಪಸ್ಥಿತಿ ವಿಪುಲ ಬಲಿ ಭಗ ಮನ ಮನಾತ್ಮ ತುಂದ ಅಂತಕ್ಕಂತಹ ನಾಮದಲ್ಲಿ ಅದು ಅಲ್ಲಿ ನಮ್ಮ ಸುಷುಮ್ನಾಡಿ ಹೊರಟಿರೋ ಜಾಗ, ಕೂತಕ್ಕಂತಹ ಜಾಗದಲ್ಲಿ ಒಂದು ಮಾಂಸದ ಗಡ್ಡೆ ಉಂಟು, ಮೂಲಾಧಾರ ಅಂತಕ್ಕಂತಹದ್ದು. ಅದು ನೀರುಳ್ಳಿ ಆಕಾರದಲ್ಲಿ ಒಂದು ಆಕಾರದಲ್ಲಿ ಅಲ್ಲಿಂದೇನೆ ಸುಷುಮ್ನಾಡಿ ಅಂತಕ್ಕಂತಹದ್ದು. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂತಹ ಮನಾತ್ಮನೆ ಒಂದು ಈ ರೀತಿಯ ತುಂದಿ ಅಂತಕ್ಕಂತಹದ್ದು ಹೇಳ್ಬಿಟ್ಟು, ಇನ್ನು ಐದು ಮೇಲೊಂದಧಿಕ ದಳವುಳ್ಳ ಐದು ಪದ್ಮವು ನಾಭಿ ಮೂಲದಿ ಐದು ಮೂರ್ತಿಗಳಿವು ಅನಿರುದ್ಧಾಗಿ ನಾಮದರಿ. ಇಲ್ಲೇ ಇದರಲ್ಲೆಲ್ಲ ಅರ್ಥ ಮಾಡಿಬಿಟ್ಟಿದ್ದಾರೆ, ಅದನ್ನು ಬೇಕಾದ್ರೆ ಆಮೇಲೆ ನಿಧಾನವಾಗಿ ನೋಡ್ಬೋದು. ಐದು ಮೇಲೊಂದಧಿಕ ದಳವುಳ್ಳ ನಾಭಿ ಮೂಲದಿ, ನಾಭಿ ಮೂಲದಲ್ಲಿ ಐದು ಆರು ದಳ ಇರ್ತಕ್ಕಂಥ ಐದು ಮೇಲೊಂದಧಿಕ ದಳವುಳ್ಳ ಐದು ಪದ್ಮವು, ಆರು ದಳ ಇರ್ತಕ್ಕಂಥ ಐದು ಪದ್ಮಗಳಿದ್ದಾವೆ ನಾಭಿ ಮೂಲದಲ್ಲಿ. ಇರ್ತಕ್ಕಂಥದ್ದು. ಐದು ಮೂರ್ತಿಗಳು ಅನಿರುದ್ಧಾದಿ ನಾಮದಲ್ಲಿ, ಅದರಲ್ಲಿ ಒಂದರಲ್ಲೂ ಕೂಡ ಅನಿರುದ್ಧ ಪ್ರತ್ಯಮ್ನ ಸಂಕರ್ಷ ವಾಸುದೇವ ನಾರಾಯಣ ಅಂತಕ್ಕಂತಹ ನಾಮದಿಂದ ಭಗವಂತ ತಾನಿದ್ದಾನೆ. ಐದು ಸುತ ಗರ್ಭವನು ಜೀವನ ಅನಾದಿ ಕರ್ಮ ಪ್ರಕೃತಿ ಗುಣಗಳ ಹಾದಿ ತಪ್ಪಲಿಗೊಡದೆ ವ್ಯಾಪಾರಗಳ ಮಾಡುತ್ತ ಅಲ್ಲಿಟ್ಕೊಂಡು ಆ ಗರ್ಭ ಸ್ತ್ರೀಯರಲ್ಲಿ ಗರ್ಭಧಾರಣೆ ಮಾಡ್ತೇನೆ, ಗರ್ಭವನ್ನು ಬೆಳೆಸ್ತಾ ಹೋಗ್ತಾ ಇದ್ದೇನೆ ಪರಮಾತ್ಮ. ಆ ನಾದಿಯಲ್ಲಿ ಆ ಐದು ಕಮಲಗಳಲ್ಲಿ ತಾನು ಇದ್ದುಕೊಂಡು ಆರ್ಗಳ ಇರ್ತಕ್ಕಂತಹ ಐದು ಪದ್ಮಗಳಲ್ಲಿ ತಾನು ಇದ್ದುಕೊಂಡು ಅಲ್ಲಿ ಐದು ರೂಪದಿಂದ ಇದ್ದುಕೊಂಡು ಗರ್ಭವನ್ನು ಧಾರಣ ಮಾಡಿ ಗರ್ಭವನ್ನು ಅಲ್ಲಿ ಬೆಳೆಸ್ತಾ ಹೋಗ್ತಾನೆ ಪರಮಾತ್ಮ. ಇನ್ನ ನಾಭಿಯಲ್ಲಿ ಷಟ್ಕೋಳ ಮಂಡಲ ಈ ಜೀವ ಭವಿಷ್ಯ ಬ್ರಹ್ಮರು ಮುಕ್ತಾವ ಶ್ರೀ ಪ್ರದ್ಯುಮ್ನಿಪ್ಪನು ವಿಭದ ಗಣಸೇವ್ಯ ಶೋಭಿಸುತ ಕೌಸ್ತುಭವೆ ಮೊದಲಾದ ಆಭರಣ ವಾಯುಧಗಳಿಂದ ಮಹಾಭಯಂಕರ ಪಾಪ ಪುರುಷನ ಶೋಷಿಸುವ ನಿತ್ಯ. ನಮ್ಮ ದೇಹದಲ್ಲಿ ನಾವು ಷಟ್ಕೋಣ ಮಂಡಲ ಮಧ್ಯಸ್ಥ ನಾಭಿಯಲ್ಲಿ ನಮ್ಮ ಬಹುಕ್ಕಳಲ್ಲಿ ಆರು ಷಟ್ಕೋಣ ಇರ್ತಕ್ಕಂಥದ್ರಲ್ಲಿ ಭವಿಷ್ಯತ್ ಬ್ರಹ್ಮರು ಮುಕ್ತಾಪ ಶ್ರೀ ಪ್ರದ್ಯುಮ್ನ ಅಂದ್ರೆ ವಾಯುದೇವರಿದ್ದಾರೆ, ವಾಯುದೇವರಿದ್ದಾರೆ, ವಾಯುದೇವರಲ್ಲಿ ಪ್ರದ್ಯುಮ್ನ ಇದ್ದಾನೆ. ಪ್ರದ್ಯುಮ್ನ ತನ್ನ ಪತ್ನಿ ಸಮೇತನಾಗಿದ್ದಾನೆ. ಸಕಲ ದೇವತೆಗಳು ಅಲ್ಲಿ ಏನ್ ಮಾಡ್ತಾ ಇದ್ದಾನೆ? ಕೌಸ್ತು ಮೊದಲಾಗಿರ್ತಕ್ಕಂಥ ಆಭರಣಗಳನ್ನು ಧಾರಣ ಮಾಡಿದ್ದಾನೆ, ಆಯುಧಗಳನ್ನು ಧಾರಣ ಮಾಡಿದ್ದಾನೆ. ಮಹಾಭಯಂಕರ ಪಾಪ ಪುರುಷನ ಶೋಷಿಸುವ ನಿತ್ಯ. ಅಲ್ಲಿ ವಾಯು ಬೀಜ ವಾಚ್ಯನಾಗಿರ್ತಕ್ಕಂಥ ನಮ್ಮ ಪಾಪ ಪುರುಷ ಅಂತಕ್ಕಂಥವನು ನಮ್ಮ ದೇಹದಲ್ಲಿರ್ತಾನೆ. ಅವನ ಅಂತವನು ಬ್ರಹ್ಮತ್ಯ ಸೆರಸ್ಕಂಚ ಸ್ವರ್ಣಸ್ಥೆ ಭುಜದ್ವಯಂ ಸುರಾಪಾನ ಹೃದಾಯುಮ ಗುರು ತಲ್ಪಕಟಿ ಇವೇನೇನು ಪಂಚಮಹಾಪಾಪಗಳು ಏನೇನಿದ್ದಾವೆ ಅವೆಲ್ಲ ಅವನ ದೇಹ. ದೇಹ ಒಂದಂತಹ ಅವಯವ. ಅವನು ಪ್ರತಿನಿತ್ಯವೂ ನಮ್ಮ ದೇಹದ ಪ್ರತಿಯೊಬ್ಬರ ದೇಹದಲ್ಲಿ ಹುಟ್ಟುತ್ತಾನೆ, ಹುಟ್ಟುಬಿಡ್ತಾನೆ. ಹುಟ್ಟಿ ಅವನು ಹಾಗೆ ಬಿಚ್ಚಿಬಿಟ್ರೆ ಅವನು ಮತ್ತೆ ತನ್ನ ಸ್ವಭಾವಕ್ಕೆ ತಕ್ಕಾಗಿ ನಮ್ಮ ಬುದ್ಧಿಗಳನ್ನು ಪ್ರೇರಣೆ ಮಾಡ್ತಾನೆ, ಇಂದ್ರಿಯಗಳನ್ನು ಪ್ರೇರಣೆ ಮಾಡ್ತಾನೆ. ಪಾಪಕರ್ಮದಲ್ಲಿ ಆಸಕ್ತರಾಗ್ತೀವಿ. ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಏನ್ ಮಾಡ್ತಾರೆ? ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಅವನ ಚಿಂತನೆ ಮಾಡ್ತೇವೆ. ಎಡಹೊಟ್ಟೆಯಲ್ಲಿ ಹುಟ್ಟನು ಅವನು ಯಾವಾಗಲೂ ಕೊಡನು, ಆ ಎಡಹೊಟ್ಟೆಯಲ್ಲಿ ಹುಟ್ಟಿಕೊಂಡು ಇಂದು ಹೀಗೆ ಇಂಥ ಪಾಪ ಪುರುಷ ಇದ್ದಾನೆ ಅಂತ ತಿಳ್ಕೊಂಡು ಅವನನ್ನ ನಾಭಿಂತ ಎಲ್ಲರೂ ಮಾಡ್ಕೊತಾ ಇರ್ತೀರಾ ಅದನ್ನು ಗೊತ್ತಿರ್ತೀರಿ, ಏನು ವಿಷಯ ಹೇಳಬೇಕಾಗಿಲ್ಲ. ನಾಭಿಗೆ ಎಳ್ಕೊಂಡ್ಬರ್ತಾರೆ. ಎಳ್ಕೊಂಡ್ಬಂದಲ್ಲಿ ಅಲ್ಲಿ ವಾಯು ಬೀಜವಾಚ್ಯನಾಗಿರ್ತಕ್ಕಂಥ ಪ್ರದ್ಯುಮ್ನ ವಾಯುದೇವರು ಇದ್ದಾರಲ್ಲಿ, ಅಲ್ಲಿ ಅಲ್ಲಿ ನಾವು ಎಂ ಎಂ ಅಂತ ಜಪ ಮಾಡಿದ ಕೂಡಲೇ ಆಗ ಅವನು ಶೋಷಿಸ್ಬಿಡ್ತಾರೆ, ಗಾಳಿಯಿಂದ ಶೋಷಿಸ್ಬಿಡ್ತಾರೆ ಆ ಪಾಪ ಪುರುಷ. ಅವನ ಕಾರ್ಯ ಪ್ರವಚನ ಆಗುತ್ತೆ. ಶೋಷಿಸಿದ ಮೇಲೆ ಅವನು ಅಲ್ಲಿಂದ ಮತ್ತೆ ಇದಕ್ಕೆ ತತ್ತಾನು, ಹೃದಯಕ್ಕೆ ತತ್ತಾನು. ದ್ವಾದಶಾಕರ ಮಂಡಲು ಮಧ್ಯೋದರದೊಳು ಸುಷುಮ್ನದೊಳು ಇವರು ಐದು ರೂಪಾತ್ಮಕನ 60 300 ಈ ದಿವಾರಾತ್ರಿಗಳ ಮಾನಿಗಳಾದ ದಿವಿಜರ ಸಂತೈಸುತ ನಿಷಾದ ರೂಪದ ದೈತ್ಯರನ್ನು ಸಂಹರಿಪ ನಿತ್ಯದಲ್ಲಿ. ಅಲ್ಲಿ ಈ 12 ದಳವಾಗಿರ್ತಕ್ಕ 12 ದ್ವಾದಶಾಕರ ಮಂಡಲು ಅಲ್ಲಿರ್ತಕ್ಕಂತಹ 12 ದಳ, ಅದರಲ್ಲಿ 12 ಜನ ಸೂರ್ಯರು ತಾವಿದ್ದಾರೆ. 12 ದಳ ಕಮಲದಲ್ಲಿ ಪರಮಾತ್ಮ ತಾನು ಸಂಕಷ್ಟ ರೂಪಿಯಾಗಿದ್ದಾನೆ. ಅಲ್ಲಿರುವಾಗ ಅಲ್ಲಿ ದೈತ್ಯನೇ ಪಾಪ ಪುರುಷನ ಏನ್ ಮಾಡ್ತಾನೆ, ಅಲ್ಲಿ ಒಣಗಿಸ್ಬಿಟ್ಟಿರ್ತಾನೆ, ಚೆನ್ನಾಗಿ ಸುಟ್ಟು ಬಿಡ್ತಾನೆ. ಅಲ್ಲಿ ಸುಟ್ಟು ಬಿಟ್ಟಮೇಲೆ ಆಮೇಲೆ ಏನಾಗೋಗ್ಬಿಡ್ತಾರೆ, ಅದು ಮತ್ತೆ ಬೂದಿ ಆಗೋಗ್ತದೆ. ನಮ್ಮಲ್ಲಿ ಒಂದು ಶವದಾಹನವಾದ್ಮೇಲೆ ಬೂದಿ, ಆ ಬೂದಿಯನ್ನ ಎಡಮೂಗಿಂದ ಹೊರಗಡೆ ಬಿಟ್ಬಿಟ್ಟು ಮತ್ತೆ ತಲೆಯ ಮೇಲೆ ಓಂ ಓಂ ಅಂತ ಹೇಳ್ಕೊಂಡು 24 ಇನ್ 12 ಸಲ ರಂ ಅಂತ 20 ಎಲ್ಲರೂ ಗೊತ್ತಿದ್ದ ವಿಷಯ ಅದನ್ನ ಅದೇನು ಹೇಳಬೇಕಾಗಿಲ್ಲ. ಈ ರೀತಿ ಪಾಪ ಪುರುಷನ ದಿನಾ ನಾವು ಸಂಹಾರ ಮಾಡಿ, ಸಂಹಾರ ಮಾಡಿದರೆ ಅವನ ಹಾವಳಿ ನಮ್ಮ ಮೇಲೆ ಆಗಲ್ಲ, ಕಡಿಮೆ ಆಗ್ತಾವ. ಅವನ ಪುಣ್ಯ ಪುರುಷನ ಚಿಂತನೆ ಮಾಡಬೇಕು. ಎಲ್ಲ ದಾನ ಧರ್ಮ ಆದರು, ವೇದಾಧ್ಯಯನ ಆದರು, ವ್ರತನೀಯ ಆದರು ಮಾಡ್ತಕ್ಕಂಥದ್ದು ಇದೇನೆ ಪುಣ್ಯ ಪುರುಷನು. ಅವನ ನಾವು ಬಲಗಡೆ ಬಗ್ಗೆ ಚಿಂತನೆ ಮಾಡಿದ ಮೇಲೆ ಆ ದಿವಸ ಎಲ್ಲ ನಮಗೆ ಅವನ ಹಾವಳಿ ತಪ್ಪದೆ. ಮತ್ತೆ ಬೆಳಿತಾನೆ ಅವನು, ಮತ್ತೆ ಬೆಳಿಗ್ಗೆ ಮತ್ತೆ ಈ ಕೆಲಸ ದಿನವೂ ಮಾಡ್ತಿರ್ಬೇಕು. ಈ ಅದಕ್ಕೋಸ್ಕರವಾಗಿ ಹೃದಯದೊಳಗೆ ಅಷ್ಟದೊಳ ಕವನದೊಳಗೆ ಪ್ರಾದೇಶ ನಾಮಕ ಉದಿತ ಭಾಸ್ಕರನಂತೆ ತೋರ್ಪನು ಬಿಂಬ ನಿಂದರಿಸಿ ಪದುಮ ಚಕ್ರ ಸುಶಂಕ ಸುಗದಾಂಗದ ಕಟಕ ಮುಕುಟಾಂಗುಲೀಯಕ ಪದಕ ಕೌಸ್ತುವಹಾರ ಗೈವೇಯಾದಿ ಭೂಷಿತನು. ಇನ್ನು ಹೃದಯದೊಳಗೆ 8 ಕವನ ಅಂತಕ್ಕಂಥ ತರೆ, ಅಲ್ಲಿ ಪ್ರಾದೇಶ ನಾಮಕನಾಗಿದ್ದ ಪರಮಾತ್ಮ ಪ್ರಾದೇಶ ಅಂತಕ್ಕಂಥ ಮೂಲೇಶ ಪ್ರಾದೇಶ ಅಗ್ರೇಶ ಅಂತ ತಿಳ್ಕೊಂಡು 3 ರೂಪಗಳು. ಅಲ್ಲಿ ಪ್ರಾದೇಶ ನಾಮಕನಾಗಿರ್ತಕ್ಕಂಥವನು ಒಳ್ಳೆ ಉದಿತ ಸೂರ್ಯನಂತೆ ತಾಳ್ತಾನೆ. ಆತನಿಗೆ ಬಿಂಬ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಇನ್ನ ಪದುಮ ಚಕ್ರ ಹೇಗಿದ್ದಾನೆ, ಚಕ್ರ ಶಂಖ ಗದ ಪದ್ಮ ಮತ್ತೆ ಕಡಿಗೆಗಳು ಮತ್ತೆ ಮುಕುಟ ಅಂಗುಲಿಯಕ ಕೌಸ್ತುಭ ಇವೇ ಮೊದಲಾಗಿರ್ತಕ್ಕಂತಹ ಆಭರಣಗಳನ್ನು ಧಾರಣೆ ಮಾಡಿದ್ದಾರೆ. ಬಿಂಬ ರೂಪಿಯಾಗಿರ್ತಕ್ಕಂಥವನು ಈ ರೀತಿ ಚಿಂತನೆ ಮಾಡಬೇಕು. ಅದಾದ್ಮೇಲೆ ಇನ್ನ ದ್ವಿದಳ ಪದ್ಮವು ಶೋಭಿದು, ಹೃದಯದಲ್ಲಿ 8 ಪದ್ಮ ಅದ್ರ ಹಿಂದೆ ಹೇಳಿದ್ದಾರೆ. ಆ 8 ದಳದಲ್ಲಿ ಸಂಚಾರ ಮಾಡ್ತಾ ಒಂದೊಂದು ದಳದಲ್ಲಿ ಒಂದೊಂದು ಬುದ್ಧಿಯನ್ನು ನಮ್ಮ ಕೊಡ್ತಾನೆ ಅಂತ ಹೇಳಿದ್ದಾರೆ. ಹಿಂದೆ ಇನ್ನು ಪೂರ್ವ ದಿಕ್ಕಿನ ನಡ್ಕ ಬಂದಾಗ ಮನವೆರಗುವುದು ಸತ್ಪುಣ್ಯ ಮಾರ್ಗದಲ್ಲಿ ಪುಣ್ಯ ಕರ್ಮ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆ ಕೊಡ್ತಾನೆ. ಇನ್ನು ಆಗ್ನೇಯ ದಿಕ್ಕಿಂದ ಅಳಕ್ಕೆ ಬಂದಾಗ ನಿದ್ರಾಲಸ್ಯ ಹಸಿ ತೃಷು ನಿದ್ರೆಯ ಆಲಸ್ಯ ಹಸಿವು ನೀರಳಿಕೆ. ದಕ್ಷಿಣ ದಿಕ್ಕಿನಲ್ಲಿ ಸಂಭರಿತ ಕೋಪ ಕೋಪ, ದಕ್ಷಿಣ ದಿಕ್ಕಿಂದ ಅಳಕ್ಕೆ ಬಂದಾಗ ನಮ್ಮ ಸಿಟ್ಟು ವಿಪರೀತ ಸಿಟ್ಟು ಬಂದಿರ್ತದೆ. ಆಮೇಲೆ ವರ ನಿರ್ಣಯ ಪಾಪಕರ್ಮ ಮಾಡಪ್ಪ, ನೈಋತ್ಯ ದಿಕ್ಕಿಂದ ಅಳಕ್ಕೆ ಬಂದಾಗ ಪಾಪಕರ್ಮ ಮಾಡಬೇಕು ಎಂಬ ಬುದ್ಧಿ ಕೊಡ್ತಾನೆ. ಇನ್ನು ವರುಣನಲ್ಲಿ ವಿರೋಧ ಹಾಸ್ಯವು, ಪಶ್ಚಿಮ ದಿಕ್ಕಿಂದ ಅಳಕ್ಕೆ ಬಂದಾಗ ಮನೆಯಲ್ಲಿ ಎಲ್ಲರೊಂದಿಗೆ ಹಾಸ್ಯ ವಿನೋದಾದಿಗಳನ್ನು ಮಾಡಿಕೊಳ್ತ ಕಾಲ ಕಳಿಬೇಕು ಎಂಬ ಬುದ್ಧಿ ಕೊಡ್ತಾನೆ. ಇನ್ನು ಗಮನಾಗಮನ ವಾಯು, ವಾಯು ದಿಕ್ಕಿಂದ ಅಳಕ್ಕೆ ಬಂದಾಗ ಸಂಚಾರ ಮಾಡಬೇಕು ಎಂಬ ಬುದ್ಧಿಯನ್ನು ಕೊಡ್ತಾನೆ. ಅದಾದ್ಮೇಲೆ ಇನ್ನು ಉತ್ತರ ದಿಕ್ಕಿಂದ ಅಳಕ್ಕೆ ಬಂದಾಗ ದಾನ ಧರ್ಮಾದಿಗಳು ಮಾಡಬೇಕು ಎಂಬ ಬುದ್ಧಿ ಕೊಡ್ತಾನೆ. ಈಶಾನ್ಯ ದಿಕ್ಕಿಂದ ಅಳಕ್ಕೆ ಬಂದಾಗ ಭಗವದ್ ಉಪಾಸನೆ ಮಾಡಬೇಕು ಅಂತ ಮಧ್ಯೆ ವೈರಾಗ್ಯ ಬುದ್ಧಿಶ್ಯ, ಮಧ್ಯೆ ಬಂದಾಗ ನಮಗೆ ವೈರಾಗ್ಯವನ್ನು ಕೊಡ್ತಾನೆ ಪರಮಾತ್ಮ. ಹಾಗೆ ಮಾರ್ಗದ್ವೇನ ದಿನ ಇದನ್ನು ಸಂಚಾರ ಮಾಡ್ತಿರ್ತಾನೆ, ಆ ದಿನ ಬುದ್ಧಿಗಳು ಬದಲಾಗ್ತಿರ್ತಾವೇನು ಅಂತ ಹೇಳಿ ಸಜ್ಜನರಿಗೆ ಈ ಮೂರೇ ಕಡೆಗೆ ನಿಂತು ಬಿಡ್ತಾನೆ. ಉತ್ತರ ಈಶಾನ್ಯ ಪೂರ್ವ ದಿಕ್ಕು, ಅಲ್ಲಿ ಸತ್ಕರ್ಮ ಮಾಡಬೇಕು ಎಂಬ ಬುದ್ಧಿ. ಅದಕ್ಕೋಸ್ಕರವಾಗಿ ನಾವು ಯಾವುದೇ ಸತ್ಕರ್ಮ ಮಾಡಬೇಕಾದ್ರೂ ಇಲ್ಲ ಉತ್ತರ ದಿಕ್ಕು ಇಲ್ಲ ಪೂರ್ವ ದಿಕ್ಕು ಅಭಿಮುಖವಾಗಿ ಕೂರ್ಬೇಕು. ಯಾತಕ್ಕೋಸ್ಕರವಾಗಿ ಆ ದಳದಲ್ಲಿ ಪರಮಾತ್ಮ ನಿಂತುಕೊಳ್ಳಿ ಅಂತ ಅಷ್ಟೇ ಬಂತು. ಇನ್ನ ಉಳುಕಿಯ ದಿಕ್ಕಿನಲ್ಲಿ ಕೂತ್ಕೊಂಡು ಮಾಡ್ತು ಅಂದ್ರೆ ಅದೇನೇನು ಮತ್ತೆ ಅವೆಲ್ಲ ನಮ್ಮ ಪರಿಣಾಮ ಅಂತ ಕಂಠಾದಾಗ್ತೇವೆ. ಅದಕ್ಕೋಸ್ಕರವಾಗಿ ಗಿರಿ. ಇನ್ನ ಕಂಠದಲ್ಲಿ ದ್ವಿದಳ ಪದ್ಮ, ಅಲ್ಲಿ ಎರಡು ದಳ ಯಾವುದೇ ತಿಳ್ಕೊಂಡು ಹೇಳ್ತಾರೆ. ಪದ್ಮವು ಶೋಭಿಮದು, ಕಂಠದಲ್ಲಿ ಮುಖ್ಯ ಪ್ರಾಣ ತನ್ನೆಯ ಸುದತಿಯಿಂದೊಳಗೋದಿ ಹಂಸೋಪಾಸನೆಯ ಮಾಡ್ಪ. ಅಲ್ಲಿ ಮುಖ್ಯ ಪ್ರಾಣ ದೇವರು ಆ ಕಮಲದಲ್ಲಿ ಇಟ್ಕೊಂಡು ತಾವು ತಮ್ಮ ಪತ್ನಿಯಾಗಿರ್ತಕ್ಕಂತಹ ಭಾರತೀ ದೇವಿಯೊಂದಿಗೆ ಹಂಸ ಸೋಹಂ ಸ್ವಾಹ ಅಂತಕ್ಕಂತಹ ಮಂತ್ರ ಜಪ ತಾವು ಮಾಡ್ತಾ ಇದ್ದಾರೆ. ಈ ರೀತಿ ಹಂಸ ಹಂಸರೂಪಿಯಾದ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಇದೆ. ಅದು ಅದೊಂದೇ ಅಲ್ಲ, ಉದಕ ಅನ್ನಾದಿಗಳಿಗೆ ಅವಕಾಶ ಅದನ್ನು ತಾನಾಗಿದ್ದು ನಾವು ನೀರು ಕುಡಿದಿದ್ದು ಅನ್ನ ಒಳಗೋಗಬೇಕಾದ್ರೆ ಅಲ್ಲಿ ಅವನು ಅವಕಾಶ ಕೊಟ್ಟರೆ ಉಂಟು ಇದ್ದೋದ್ರಿಲ್ಲ. ಅಲ್ಲಿ ಕಂಠದಲ್ಲಿದ್ದುಕೊಂಡು ಶ್ವಾಸೋಚ್ಛ್ವಾಸಾದಿಗಳನ್ನು ಆಡಿಸ್ತಾ ಹಂಸಮಂತರ ಅಂತ ಒಂದು ಉಪಾಸನೆ ಮಾಡಿ ಇನ್ನು ಅನ್ನ ಉದಕಾದಿಗಳು ಒಳಗೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ ರೀತಿ ಇರ್ತಕ್ಕಂಥ ನಾಸಕದೇ ನಾಸತ್ಯ ದಸರ, ಇನ್ನು ಮೂಗಿನಲ್ಲಿ ನಾಸತ್ಯ ದಸರ ಅಂತಕ್ಕಂತಹ ಅಶ್ವಿನಿ ದೇವತೆಗಳಿದ್ದಾರೆ. ಶ್ವಾಸ ಮಾಡಿ ಪ್ರಾಣ ಭಾರತಿ ಹಂಸ ಧನ್ವಂತರಿಗಳಲ್ಲಿಪ್ಪರ ಅವರೊಳಗೆ, ಇನ್ನು ಅವರೊಳಗೆ ಅಲ್ಲಿ ಈ ಶ್ವಾಸಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ಭಾರತೀಯ ಸಮೇತರಾಗಿದ್ದಾರೆ. ಹಂಸ ಧನ್ವಂತರಿಗಳು ಅವರಲ್ಲಿದ್ದಾರೆ, ಹಂಸರೂಪಿಯಾದ ಪರಮಾತ್ಮ ಧನ್ವಂತರಿ ಇಬ್ಬರು ಇದ್ದಾರೆ ಅವರಲ್ಲಿ. ಇನ್ನ ಭೇಷ ಭಾಸ್ಕರ ಲಕ್ಷ್ಮಿಯುಗಳಕ ಅಧೀಶರೀಪರು ಅವರೊಳಗೆ ಲಕ್ಷ್ಮೀಶ ದಧಿ ವಾಮನರು ನಿಯಾಮಿಸುತ್ತ ಇರುತ್ತಿಹರು. ಇನ್ನ ಎರಡು ಕಣ್ಣುಗಳಲ್ಲಿ ಸೂರ್ಯ ಚಂದ್ರ ಇಬ್ಬರಿದ್ದಾರೆ, ಅದಕ್ಕ ಅಧಿಪತಿಗಳಾಗಿದ್ದಾರೆ. ಅವರಿಗೆ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಲಕ್ಷ್ಮೀಶ ದಧಿ ವಾಮನರು, ಲಕ್ಷ್ಮೀಪತಿ ಅಂತಕ್ಕಂಥ ರೂಪ ಅವರು ದಧಿ ವಾಮನ, ವಾಮನ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಇಬ್ಬರು ಅಭಿಮಾನಿಗಳಾಗಿದ್ದಾರೆ ಸೂರ್ಯ ಚಂದ್ರದಲ್ಲಿ ಇರ್ತಕ್ಕಂಥ. ಇನ್ನ ಸ್ತಂಭ ರೂಪದಲ್ಲಿಪ್ಪ ದಕ್ಷಿಣ ಅಂಬಕದಿ ಪ್ರದ್ಯುಮ್ನ ಗುಣ ರೂಪಾಂಬರಣಿಯು ತಾನಾಗಿ ಇಪ್ಪಲು ವತ್ಸ ರೂಪದಲ್ಲಿ ಬೊಂಬಸರ ಪದಯೋಗ್ಯ ಪವನ ತ್ರಿಯಂಬಕಾದಿ ಸಮಸ್ತ ದಿವಿಜ ಕದಂಬ ಸೇವಿತನಾಗಿ ಸರ್ವ ಪದಾರ್ಥಗಳ ತೋರ್ಪ. ಇದು ಬೃಹದಾರ್ಮಿಕ ಭಾಷ್ಯದ ಅರ್ಥ ಈ ಪದ್ಯ ಅಂತಕ್ಕಂಥದ್ದು. ಇನ್ನ ನಮ್ಮ ದಕ್ಷಿಣ ಬಲಗಣ್ಣಿನಲ್ಲಿ ಸ್ತಂಭ ರೂಪದಲ್ಲಿಪ್ಪ ಪ್ರದ್ಯುಮ್ನ, ಒಂದು ಪ್ರದ್ಯುಮ್ನ ಒಂದು ಗೂಟದಂತೆ ಇದ್ದಾರೆ, ಊಟದಂತೆ ಇದ್ದಾರೆ. ಅಲ್ಲಿ ಗುಣರೂಪಾಂಬರಣಿಯು ತಾನಾಗಿ ಇಬ್ಬಳು. ಇನ್ನು ಲಕ್ಷ್ಮೀದೇವಿ ಅಂಬರಣಿ ನಾಮಕರಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಹಗ್ಗವಾಗಿದ್ದಾಳೆ, ಆ ಗೂಟಕ್ಕೆ ಹಗ್ಗ ಕಟ್ಟಿದ್ದಾಳೆ. ಇನ್ನ ವಜ್ರರೂಪದಲ್ಲಿ ಬೊಂಬಸರ ಪದಯೋಗ್ಯ ಪವನ, ಅಲ್ಲಿ ಮುಂದೆ ಬ್ರಹ್ಮಪದಿ ಬರ್ತಕ್ಕಂತಹ ವಾಯುದೇವರು ಒಂದು ಕರುವಿನ ರೂಪದಲ್ಲಿದ್ದಾರೆ. ಕರುವ ರೂಪ ಅಂದ್ರೆ ಆ ಕರುವಿನ ಆ ಪ್ರದ್ಯುಮ್ನ ರೂಪಿಯಾದ ಪರಮಾತ್ಮ ಎನ್ನುವ ಗೂಟಕ್ಕೆ ಲಕ್ಷ್ಮೀದೇವಿಯ ಹಗ್ಗರು ಹಗ್ಗ ರೂಪಳಾಗಿ ಯಾರು ಅಂಬರಣಿ ದೇವಿ ತಾನು ಕಟ್ಟಿದ್ದಾರೆ. ತ್ರಿಯಂಬಕಾದಿ ಸಮಸ್ತ ದಿವಿದ ಕದಂಬ ಸೇವಿತನಾಗಿ ಸರ್ವ ಪದಾರ್ಥಗಳ ತೋರ್ಪ. ಅಲ್ಲಿಟ್ಕೊಂಡು ವಾಯುದೇವರು ತಾವು ಇನ್ನ ರುದ್ರಾದಿ ಸಕಲ ದೇವತೆಗಳಿಂದ ಪೂಜಾ ಸ್ವೀಕಾರ ಮಾಡ್ತಾ ನಮಗೆ ಕಣ್ಣು ನೀಡಿದ್ದು ಎಲ್ಲ ಪದಾರ್ಥಗಳನ್ನು ತೋರಿಸ್ತಾ ಇದ್ದಾರೆ. ಅಲ್ಲಿ ಅವರು ಇದ್ದಿದ್ದರಿಂದ ಆ ಕಣ್ಣು ನಮಗೆ ಎಲ್ಲ ನೋಡ್ತಾ ಇದ್ದಾರೆ. ನೇತ್ರಗಳಲ್ಲಿ ಬರೀ ಇದೊಂದೇ ಅಲ್ಲ, ನೇತ್ರಗಳಲ್ಲಿ ವಸಿಷ್ಠ ವಿಶ್ವಾಮಿತ್ರ ಭರದ್ವಾಜ ಗೌತಮ ಅತ್ರಿಯ ಜಮರತ್ನಿ ನಾಮಗಳಿಂದ ಕರೆಸುತ್ತಲಿ ಪತ್ರತಾಪಕ ಚಕ್ರ ಸೂರ್ಯ ಧರಿತ್ರಿ ಪರ್ಜನ್ಯಾದಿ ಸುರರು ಜಗತ್ರಯೇಶನ ಭಜಿ ಪರನು ದಿನ ಪರಮ ಭಕ್ತಿಯಲ್ಲಿ. ಇನ್ನು ಅಲ್ಲಿ ಕಣ್ಣುಗಳಲ್ಲಿ ಈ ಸಪ್ತ ಋಷಿಗಳು ಏನಿದ್ದಾರೆ, ಆ ಸಪ್ತ ಋಷಿಗಳು ಅವರ ನಾಮದಿಂದ ಕರೆಸ್ತಾ ಇನ್ನ ದೇವತೆಗಳು ಕೂಡ ಇಂದ್ರಾದಿ ಸಕಲ ದೇವತೆಗಳು ಕೂಡ ರುದ್ರ ಇಂದ್ರ ಸೂರ್ಯ ಇನ್ನ ಧರಿತ್ರಿ ಯಾರು ಭೂದೇವಿ ಇನ್ನ ಪರ್ಜನ್ಯ ಅಂತಕ್ಕಂತಹ ಸೂರ್ಯ ಅನೇಕ ದೇವತೆಗಳು ಹೇಳ್ತಾರೆ. ಕಣ್ಣೊಳಗೆ 8 ಜನ ದೇವತೆಗಳಿದ್ದಾರೆ, ಮೂಗಿನಲ್ಲಿ 87 ಜನ ದೇವತೆಗಳು ಮುಂದೆ ಹೇಳ್ತಾರೆ. ಮುಂದೆ ಹೇಳ್ತಾ ಇದ್ದಾರೆ 8 ದೇವತೆಗಳಿದ್ದು ನಮಗ ಗಂಧವನ್ನು ಅನುಭವಕ್ಕೆ ತಂದು ಕೊಡ್ತಾರೆ. 8 ಜನ ದೇವತೆಗಳು ಕಣ್ಣಲ್ಲಿದ್ದು ಆ ಕಣ್ಣಿನಿಂದ ರೂಪವನ್ನು ನಮಗೆ ತಂದು ಕೊಡ್ತಾರೆ. ಇವೆಲ್ಲ ಯಾಕೆ ಚಿಂತನೆ ಮಾಡಬೇಕು ಅಂತಂದ್ರೆ, ಆಗ ನಾವು ಒಳ್ಳೆಯವರನ್ನು ಚಿಂತನೆ ಮಾಡಿದರೆ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಚಿಂತನೆ ಮಾಡ್ತಾ ಹೋದೆ. ಈಗ ನಾವು ಹಗಲು ಒಳ್ಳೆ ಟಿವಿ ಒಳ್ಳೆ ಸೀರಿಯಲ್ ನೋಡಿದ್ವಿ, ಸೊಪ್ಪದಾಗ ಒಳ್ಳೆಯವರು ಬರ್ತಾರೆ. ಈ ಹೊಡೆದಾಟ ಬಡದಾಟ ಭೂತ ಪ್ರೇತ ಪಿಶಾಚಾದರು ಇಂಥ ಟಿವಿ ನೋಡ್ಬಿಟ್ಟೆ ರಾತ್ರಿ ಸೊಪ್ಪದಾಗೂ ಅವರು ಬಂದಿದ್ದೆ. ಆಗ ನಾವು ದೇವತೆಗಳನ್ನ ಇಂದ್ರಿಯಗಳಲ್ಲಿ ಚಿಂತನೆ ಮಾಡುವುದರಿಂದ ಆ ದೇವತೆಗಳಲ್ಲಿದ್ದು ಆಯಾ ಇಂದ್ರಿಯಗಳನ್ನ ಸದ್ವಿಷಯದಲ್ಲೇ ಪ್ರಚೋದನೆ ಮಾಡ್ತಾರೆ, ಸದ್ವಿಷಯದಲ್ಲೇ ಪ್ರಚೋದನೆ ಮಾಡ್ತಾರೆ. ಯಾಕೆ ಅಯೋಗ್ಯರ ಕೈ ಒಂದು 2 ಗಿಳಿಮರಿ ಹುಟ್ಟಿದ್ರು, ಒಂದು ಗಿಳಿಮರಿಯನ್ನ ಕಟಿಗನ ಮನೆಗೆ ಕೊಟ್ಟರು, ಒಂದು ಗಿಳಿಮರಿಯನ್ನ ವೃಷಾಶ್ರಮ ಕೊಟ್ಟರು. ಕಟಿಗನ ಮನ ಬೆಳೆದ ಗಿಳಿ ಏನಂತೆ, ಬಡಿ ಬಡಿ ಕಡಿ ಬೇರೆ ಮಾತೇ ಇಲ್ಲ ಅಲ್ಲಿ. ಇನ್ನು ವೃಷಾಶ್ರಮದಾಗೆ ಬನ್ನಿ ಕೂಲಿ ರಾಮ ಕೃಷ್ಣ ಅಲ್ಲಿ ಒಳ್ಳೆ. ಆಗ ನಾವು ಇಂದ್ರಿಯಗಳನ್ನ ಸದಾ ಅಲ್ಲಿ ದೇವತೆಗಳಿದ್ದಾರೆ ಅಂತ ತಿಳ್ಕೊಂಡು ಅವರ ಅಂತರ್ಯಾಮಿಯಾದ ಮುಖ್ಯ ಪ್ರಾಣಿಯವರು ಅವರಂತರ್ಯಾಮಿಯಾದ ಪರಮಾತ್ಮನ ಸಮರ್ಪಣೆ ಮಾಡ್ತಾ ಹೋದ ಪಕ್ಷದಲ್ಲಿ ಚಿಂತನೆ ಮಾಡ್ತಾ ಹೋದ ಪಕ್ಷದಲ್ಲಿ ಅವರು ಬರ್ತಾರೆ. ನಾವು ಅವರು ಚಿಂತನೆ ಮಾಡದೆ ಹೋದ ಪಕ್ಷದಲ್ಲಿ ಅವರು ಬರಲ್ಲ. ಅಲ್ಲಿದ್ರು ಕೂಡ ಕಾರ್ಯಪ್ರವೃತ್ತರಾಗಲ್ಲ, ತತ್ವಾಭಿಮಾನಿ ದೈತ್ಯನ್ನು ಹೊಂದಿರ್ತಾರೆ. ಅವ್ರನ್ನೇ ನಾವು ಕರಿಬೇಕಾದಿಲ್ಲ, ತತ್ವಾಭಿಮಾನಿ ದೈತ್ಯನ್ನು ನಾವು ಕರಿಬೇಕಾದ್ದೇ ಇಲ್ಲ. ನಾವು ಕರೀದೇ ಹೋದರೂ ಬಂದುಬಿಡ್ತಾರೆ. ಅದಕ್ಕೆ ಸಾಧ್ಯವಾದ ಮಟ್ಟಿಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟು ಸಮೀಚೀನವಾದ ದೇವತೆಗಳನ್ನ ಇಂದ್ರಿಯಗಳಲ್ಲಿ ಚಿಂತನೆ ಮಾಡಬೇಕು. ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ರೆ ಜಗನ್ನಾಥ ದಾಸು ಇನ್ನ ಜ್ಯೋತಿಯೊಳಗಿಪ್ಪನು ಕಪಿಲ ಪುರುಹೂತ ಮುಖ ದಿಪ್ಪತಿಗಳಿಂದ ಸಮೇತನಾಗಿಯ ದಕ್ಷಿಣಾಕ್ಷಿಯ ಮುಖದೊಳಿಗ ವಿಶ್ವ ಶ್ವೇತವರ್ಣ ಚತುರ್ಭುಜನು ಸಂಪ್ರೀತಿಯಿಂದಲೇ ಸ್ಥೂಲ ವಿಷಯವ ಚೇತನರು ಗುಂಡುಳಪ ವ್ಯಾಪ್ಯತಿ ಇತ್ತು ನೃಗಜಾಶ್ಯ. ಇನ್ನ ಪರಮಾತ್ಮ ತಾನು ಈ ಕಣ್ಣಿನಲ್ಲಿ ಒಂದು ಬೆಳಕು ಜ್ಯೋತಿ ಇದ್ದಾಯಿತು ಒಂದು ಈ ಇದ್ದಾಗಿತ್ತು ಜ್ಯೋತಿ ಬೆಳಕಿದ್ದಾಗಿತ್ತು ಬೆಳಗಿತ್ತೆ ಜ್ಯೋತಿ. ಅದರೊಳಗೆ ಕಪಿಲ ನಾಮಕನಾಗಿರ್ತಕ್ಕಂತಹ ಪರಮಾತ್ಮ ಇದ್ದಾನೆ. ಅಲ್ಲಿ ಇಂದ್ರಾದಿ ಸಕಲ ದೇವತೆಗಳಿಂದ ಇಂದ್ರ ಅಗ್ನಿ ಯಮ ನಿರುತಿ ಇವರ ದಿಕ್ಪತಿಗಳಿಂದ ಇವರಿಂದ ಸಮೇತನಾಗಿದ್ದು ದಕ್ಷಿಣಾಕ್ಷಿಯ ಮುಖದೊಳಿಗ ವಿಶ್ವ ದಕ್ಷಿಣ ಬಲಗಣ್ಣಿನ ವಿಶ್ವನಾಮಕನಾದ ಪರಮಾತ್ಮ ತಾನು ಶ್ವೇತವರ್ಣನಾಗಿದ್ದಾನೆ. ವಿಶ್ವನಾಮಕನಾದ ಪರಮಾತ್ಮ ಶ್ವೇತವರ್ಣನಾಗಿದ್ದು ಅಲ್ಲಿ ಚತುರ್ಭುಜವನ್ನು ಧಾರಣ ಮಾಡಿಕೊಂಡು ವಿಶ್ವಂಬರ ರೂಪನಾಗಿ ತಾನು ನಿಂತ್ಕೊಂಡು ಸ್ಥೂಲ ವಿಷಯವ ಈ ನಾವು ಜಾಗೃತ ಅವಸ್ಥೆಯಲ್ಲಿ ಏನು ಅನುಭವಿಸ್ತಾ ಇದ್ದೀವಿ ಜಾಗೃತ ಅವಸ್ಥೆಯನ್ನು ತಂದುಕೊಟ್ಟು ಈ ಸ್ಥೂಲವಾದ ವಿಷಯಗಳನ್ನ ತಾನು ಚೇತನ್ಯರಿಗೆ ತಾನು ಉಣಿಸ್ತಾ ಇದ್ದಾನೆ. ಚೇತನ್ಯರಿಗೆ ನಾನು ಉಂಡೆ ಅಂತ ಅನಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಅಂದ್ರೆ ಜಾಗೃತ ಅವಸ್ಥೆಯನ್ನು ಕೊಡ್ತಾ ಇದ್ದಾನೆ ವಿಶ್ವನಾಮಕನಾದ ಪರಮಾತ್ಮ ತಾನು ವಿಶ್ವಂಬರ ರೂಪದಿಂದ ಅಂದ್ರೆ 19 ಮುಖಗಳು ಆ ವಿಶ್ವಂಬರನಿಗೆ ಮಧ್ಯದ್ದೇ ಗಜಮುಖ ಅಂತಕ್ಕಂಥದ್ದು ಆ ರೂಪದಿಂದ ಅಲ್ಲಿಟ್ಟುಕೊಂಡು ನಮ್ಮ ಜಾಗೃತ ಅವಸ್ಥೆಯನ್ನು ತಂದುಕೊಟ್ಟು ಜಾಗೃತ ಅವಸ್ಥೆಯಲ್ಲಿ ನಾನು ಸುಖ ಅನುಭವಿಸ್ತಾ ಇದ್ದೀನಿ ದುಃಖ ಅನುಭವಿಸ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ತಂದುಕೊಡ್ತಾ ಇದ್ದೇನೆ. ಇನ್ನ ನೆಲೆಸಿಹರು ದಿಗ್ದೇವತೆಗಳು ಈ ಕೆಲದ ಕರ್ಣಂಗಳಲ್ಲಿ ತೀರ್ಥಂಗಳಿಗೆ ಮಾನಿಗಳಾದ ಸುರನದಿ ಮುಖ್ಯ ನಿರ್ಜನರು ಬಲದ ಕಿವಿಯಲ್ಲಿರುತ್ತಿಹರು ಬಾಂಬಳೆಯ ಜನಕ ತ್ರಿವಿಕ್ರಮನು ನಿರ್ಮಲರನ್ನು ಮಾಡುವ ನೀಪರಿ ಚಿಂತಿಸುವ ಜನರ. ಇನ್ನ ಬ್ರಾಹ್ಮಣರಿಗೆ ಬಲಗಿವಿಯಲ್ಲಿ ಸಕಲ ನದ್ಯಾಭಿಮಾನಿ ದೇವತೆಗಳು ತೀರ್ಥಾಭಿಮಾನಿ ದೇವತೆಗಳು ಇರ್ತಾರೆ. ಅದ್ಯಾಕೆ ಅಂತಂದ್ರೆ ಆ ಗಂಗಾದೇವಿಯನ್ನು ಕರ್ಕೊಂಡ್ಬರ್ತಾ ಇರ್ತಾನೆ ಭಗೀರಥರಾಜ. ಭಗೀರಥರಾಜ ಕರ್ಕೊಂಡ್ಬರ್ಬೇಕಾದ್ರೆ ಮುಂದೆ ಭಗೀರಥ ಹೋಗ್ತಿರ್ತಾನೆ, ಹಿಂದೆ ಗಂಗಾದೇವಿ ಹೋಗ್ತಾ ಇರೋವಾಗ ಆಗೇನಾಯ್ತು ಜನ್ನು ಋಷಿಗಳ ಆಶ್ರಮ ಉಂಟು, ಆಶ್ರಮದ ಮೇಲೆ ಉಂಟು ಆಶ್ರಮ ಎಲ್ಲ ಕೊಚ್ಚಿಕೊಂಡೆ ಹೋಗ್ತು. ಕೊಚ್ಚಿಕೊಂಡು ಹೋಗ್ತಿರ್ಲಿಕ್ಕೇನೆ ಅವ್ರು ಸಿಟ್ಟು ಬಂತು, ಆ ಇಡೀ ಗಂಗಾ ನದಿಯನ್ನೆಲ್ಲ ಪಾರು ಮಾಡ್ತು, ನದಿನೇ ಇಲ್ಲ. ಆಮೇಲೆ ಮತ್ತೆ ಪ್ರಾರ್ಥ ಅದಕ್ಕೆ ಭಗೀರಥ ಪ್ರಯತ್ನ ಅಂತಾರೆ. ಪ್ರಾರ್ಥನೆ ಮಾಡಿದ ಮೇಲೆ ತಮ್ಮ ಬಲಗಿವಿಯಿಂದ ಬಿಟ್ಟಂತೆ, ಬಲಗಿವಿಯಿಂದ ತಾವು ಏನು ಪಾರು ಮಾಡಿದ್ರು ಬಲಗಿವಿಯಿಂದ ಬಿಟ್ಟರು. ಆಗ ಅದಕ್ಕೆ ಜಾಹ್ನವಿ ಅಂತಲೇ ಹೆಸರು ಬಂತು. ಆಮೇಲೆ ಅನೇಕ ಹೆಸರಿದ್ದ ವಾಕ್ಯ ಗಂಗಾದೇವಿ ಆ ಜಾಹ್ನವಿ. ಅದಕ್ಕೆ ಅವತ್ತಿನಿಂದ ಬ್ರಾಹ್ಮಣರ ಬಲಗಿರಿಯಲ್ಲಿ ಸಕಲ ಗಂಗಾದಿ ಸಕಲ ನದ್ಯಾಭಿಮಾನಿ ದೇವತೆಗಳು ತೀರ್ಥಾಭಿಮಾನಿ ದೇವತೆಗಳು ಎಲ್ಲರೂ ಇರ್ತಾರೆ. ಅದಕ್ಕೋಸ್ಕರವಾಗಿ ನಮಗೇನಾದ್ರೂ ಸ್ವಲ್ಪ ಮೈಲಿ ಆಯಿತು ಅಂತ ಅನುಮಾನವಾದ ಪಕ್ಷದಲ್ಲಿ ಬಲಗಿರಿಯನ್ನು ಮುಚ್ಚಿಕೊಂಡು ಚಿಂತನೆ ಮಾಡಿಬಿಡ್ತಾರೆ, ಬ್ರಾಹ್ಮಣ ಸಿದ್ಧನಾಗಿರ್ತಾರೆ. ಯಾಕೆ? ಸಕಲ ನೈಜವಾದ ದೇವತ್ವ ಸಂಪರ್ಕ ಸಿಕ್ಕೋಗ್ಬಿಡ್ತದೆ, ಸಿದ್ಧನಾಗೋಗ್ತದೆ. ಅದಕ್ಕೋಸ್ಕರ ನಿನ್ನ ಸರ್ವತ್ರ ಆಚಮನ ಆಚಮನಕ್ಕೆ ನೀರಿದ್ದಿಲ್ಲ, ಕಿವಿ ಮುಟ್ಕೊಂಡ್ಬಿಟ್ಟು ಆಚಮನ ಮಾಡಿರ್ತಾರೆ. ಅದಕ್ಕೆ ಹೇಳ್ತಾರೆ, ನರಸಿಂಹರು ದಿಗ್ದೇವತೆಗಳು ಇತ್ಯರದ ಕರ್ಣಗಳಲ್ಲಿ ದಿಗ್ದೇವತೆಗಳು ಏನಿದ್ದಾರೆ ಅವರೆಲ್ಲೂ ಎರಡು ಕಿವಿಗಳಲ್ಲಿ ವಾಸವಾಗಿದ್ದಾರೆ. ತೀರ್ಥಂಗಳಿಗೆ ಮಾನಗಳಾದ ಎಲ್ಲಾ ತೀರ್ಥಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂತ ಸುರನದಿ ಮುಖ್ಯಂದಿರ್ತರು, ಗಂಗಾನದಿ ಮೊದಲಾಗಿರ್ತಕ್ಕಂತಹ ದೇವತೆಗಳೆಲ್ಲೂ ಕೂಡ ಬಲದ ಕಿವಿಯಲ್ಲಿ ನಿಂತಿದ್ದರು, ಬಲಗಿವಿಯಲ್ಲಿ ತಾವಿದ್ದಾರೆ. ಬಾಂಬಳೆಯ ಜನಕ ತ್ರಿವಿಕ್ರಮನು ನಿರ್ಮಲನ್ನು ಮಾಡುವ ನೀ ಪರಿಚಿಂತಿಸುವ ಜನರ. ಇನ್ನ ಅಲ್ಲಿ ಗಂಗಾಜನಕನಾಗಿರ್ತಕ್ಕಂತಹ ತ್ರಿವಿಕ್ರಮ ರೂಪಿ ಆಗಿರ್ತಕ್ಕಂತಹ ಅವನು ಮಾತ್ರ ಈ ರೀತಿ ನಾವು ಕಿವಿಯನ್ನು ಮುಚ್ಚಿಕೊಂಡು ಚಿಂತನೆ ಮಾಡಿದ್ರೆ ಅವನು ಶುದ್ಧವಾಗಿರ್ತಾನೆ, ನಿರ್ಮಲರನ್ನಾಗಿ ಮಾಡ್ತಾನೆ. ಒಳಗೂ ನಿರ್ಮಲರನ್ನಾಗಿ ಮಾಡ್ತಾನೆ, ಒಳಗೂ ನಿರ್ಮಲರನ್ನಾಗಿ ಮಾಡ್ತಾನೆ. ಇನ್ನ ಚಿತ್ತಜೇಂದ್ರದು ಮನದೊಳಿಪ್ಪನು ಕೃತ್ಯವಾಸನು ಅಹಂಕಾರದಿ ಚಿತ್ತ ಚೇತನ ಮಾನಿಗಳು ವಿಹಕೇಂದ್ರ ಪಣಿಪರಗಳು ನಿತ್ಯದಲ್ಲಿ ನೆಲೆಗೊಂಡು ಹತ್ತೊಂಬತ್ತು ಮಗ ತೇಜಸ್ಸನು ಸ್ವಪ್ನಾವಸ್ಥೆ ಎಳಿದಿಸಿ ಜೀವನನ್ನು ಪ್ರವಿಭಕ್ತ ಮುಗು ಏರಿಪ. ಇನ್ನು ಚಿತ್ತ ಮನಸ್ಸಿನಿಂದ ಹುಟ್ಟಿರ್ತಕ್ಕಂಥವನು ಮನ್ಮಥ, ಆಮೇಲೆ ಇಂದ್ರ, ಇವರಿಬ್ಬರು ಸಮರ್ಥಾರ್ಥಮ್ಯದಲ್ಲಿ ಇಂದ್ರ ಕಾಮರು ಇಬ್ಬರು ಸಮರು ಅಂತ ಹೇಳ್ತೇವೆ. ಅವರು ಮನದೊಳಗೆ ಬರು ಮನಸ್ಸಿನಲ್ಲಿದ್ದಾರೆ. ಇಲ್ಲಿ ಇಬ್ಬರು ಶೇಷಗಂಡು ವೃದ್ಧರೂ ಮನಸ್ಸಿಗೆ ಅಭಿಮಾನಿಗಳಾಗಿದ್ದಾರೆ, ಅವರ ಅಧೀನರಾಗಿ ಇಂದ್ರ ಕಾಮರು ಮನಸ್ಸಿಗೆ ಅಭಿಮಾನಿಗಳಾಗಿದ್ದಾರೆ. ಈ ರೀತಿ ಇರ್ತಕ್ಕಂಥದ್ದು ಮನ ಆತ್ಮನೇ ಸ್ಕಂದೇಂದ್ರ ಅಭ್ಯಾಮ ನಮಃ ಅಂತಲೇ ತತ್ವನ್ಯಾಸ. ಮನದೊಳಿಪ್ಪನು ಕೃತ್ಯವಾಸನು ಅಹಂಕಾರದ ಇನ್ನ ಅಹಂಕಾರ ತತ್ವದಲ್ಲಿ ವೃದ್ಧರೇನು ಇದ್ದಾರೆ. ಇನ್ನ ಚಿತ್ತ ಚೇತನ ಮಾನಿಗಳು ವಿಹಗೇಂದ್ರ ಪರಿಪರರು ಇನ್ನ ಚಿತ್ತ ಮತ್ತು ಚೇತನ ಚಿತ್ತ ಮತ್ತು ಚೇತನ ಕಭಿಮನಾಗಿರ್ತಕ್ಕಂಥವರು ಗರುಡ ಶ್ರೇಷ್ಠರಲ್ಲಿ ಇದ್ದಾರೆ. ನಿತ್ಯದಲ್ಲಿ ನೆಲೆಗೊಂಡು ಹತ್ತೊಂಬತ್ತು ಮಗ ತೈಜಸರು, ಇವರಲ್ಲಿ ಹತ್ತೊಂಬತ್ತು ಮಗ ಯಾರು? ತೈಜಸ ನಾಮಕರಾಗಿರ್ತಕ್ಕಂತಹ ಪರಮಾತ್ಮ ಆತನೇ ಹತ್ತೊಂಬತ್ತು. ಆತ ತಾನು ಕಂಠಕ್ಕೆ ಬಂದು ಕಂಠಕ್ಕೆ ಜೀವನೊಂದಿಗೆ ಬಂದು ಆಗ ಸ್ವಪ್ನಾವಸ್ಥೆಯನ್ನು ವಹಿಸಿ ಪ್ರವಿವಿಕ್ತ ಬುಕು, ಪ್ರವಿವಿಕ್ತ ಅಂತಂದ್ರೆ ರಹಸ್ಯವಾದದ್ದು ಅಂತ, ಅತ್ಯಂತ ರಹಸ್ಯವಾಗಿರ್ತಕ್ಕಂಥದ್ದು. ಸ್ವಪ್ನದಲ್ಲಿ ನಾವು ಅನುಭವಿಸೋದೆಲ್ಲ ರಹಸ್ಯವಾದದ್ದೇ. ರಹಸ್ಯ ಈ ಜಡ ದೇಹಕ್ಕೆ ಆಗ್ತಾ ಇಲ್ಲ, ಒಂದು ವಾಸನಾಮಯ ದೇಹಕ್ಕೆ ಕೊಡ್ತಾನಾದ್ರಿಂದ ಪ್ರವಿವಿಕ್ತ ಅಂದ್ರೆ ಒಂದು ರಹಸ್ಯವಾಗಿರ್ತಕ್ಕಂಥದ್ದು, ಏಕಾಂತವಾಗಿರ್ತಕ್ಕಂಥದ್ದು. ಈ ದೇಹದಿಂದ ಅನುಭವಿಸೋದು ಎಲ್ಲರೂ ನೋಡ್ತಾರೆ, ಆದ್ರೆ ಸ್ವಪ್ನದಲ್ಲಿ ಅನುಭವಿಸೋದು ಅವನೊಬ್ಬನೇ ನೋಡ್ತಾನೆ. ಅವನೊಬ್ಬನಿಗೆ ಅನುಭವ ಪಟ್ಟೆ ಉಳಿತವರಿಗೆ ಯಾರಿಗೂ ಗೊತ್ತಾಗಲ್ಲ, ಅದಕ್ಕೆ ಪ್ರವಿವಿಕ್ತ ಅಂತ ತಿಳ್ಕೊಂಡು ಹೇಳ್ತೀವಿ. ಈ ರೀತಿ ಇರ್ತಕ್ಕಂಥ ಅದರ ಸ್ವಪ್ನಾವಸ್ಥೆಯನ್ನು ತಂದುಕೊಡ್ತಾನೆ ಅಂತ ಹೇಳಿದ ಅಷ್ಟೇ. ತೈಸ್ತ ನಾಮಕನಾಗಿರ್ತಕ್ಕಂಥ ಪರಮಾತ್ಮ ಅದಕ್ಕೆ ಮನಸ್ಸಿಗೆ ಆ ಮನಸ್ಸಿನೊಳಗೆ ಇಟ್ಕೊಂಡು ಚಿತ್ತ ಚೇತನದಲ್ಲಿ ಇಟ್ಕೊಂಡು ಮನಸ್ಸಿಗೆ ಮಾತ್ರ ಸ್ವಪ್ನ ಗೊತ್ತಾಗುತ್ತೆ ಹೊತ್ತು ಉಳುಕಿ ಇಂದ್ರಿಯಗಳಿಗೆ ಈ ಜಡದೇಹದ ಇಂದ್ರಿಯಗಳಿಗೆ ಸ್ವಪ್ನದ ಅನುಭವ ಅಂತಕ್ಕಂಥದ್ದಿಲ್ಲ. ಇನ್ನ ಜ್ಞಾನಮಯ ತೈಜಸನು ಹೃದಯ ಸ್ಥಾನ ಏದಿಸಿ ಪ್ರಾಜ್ಞನಂ ಬಲಿದಾನದಿಂ ಕರೆಸುತ್ತ ಚಿತ್ಸುಖ ವ್ಯಕ್ತಿಯನ್ನು ಕೊಡ್ತ. ಆದತೇಷ್ಟಪ್ರದನು ಅನುಸಂಧಾನ ಬೀಯದ ಸುಪ್ತಿ ಏದಿಸಿ ಜ್ಞಾನ ಪುನರುಪ ಸ್ವಪ್ನ ಜಾಗೃತಿ ಜೀವ ಚೇತನಕ್ಕೆ. ಅದಕ್ಕೆ ಜ್ಞಾನಮಯ ತೈಜಸನು ಇನ್ನ ಜ್ಞಾನಮಯನಾಗಿರ್ತಕ್ಕಂಥ ತೈಜಸ ತಾನು ಪ್ರಾಜ್ಞಾ ಅಂತಕ್ಕಂಥ ಅಭಿಮಾನದಿಂದ ತಾನು ಹೃದಯಕ್ಕೆ ಬರ್ತಾನೆ. ಜೀವನೊಂದಿಗೆ ಹೃದಯಕ್ಕೆ ಬಂದಾಗ ಆಗ ಸುಷುಪ್ತಾವಸ್ಥೆ, ಸುಷುಪ್ತಾವಸ್ಥೆ ಆಗ ಚಿತ್ಸುಖ ವ್ಯಕ್ತಿ ಮೋಕ್ಷ ಸುಖ ಅಂತ ಹೇಳ್ತು, ಚಿತ್ಸುಖ ಅಂತ ಹೇಳ್ತು. ಹಾಗೆ ನಿದ್ದಿ ಮೋಕ್ಷ ಅಂದ್ರೆ ನಿದ್ದಿ ಮಾಡಿಸುತ್ತಾ ಏನಾಗಾರೆ ಅಂತದೆ, ಹಾಗಲ್ಲ. ಮತ್ತೇನ್ ಹಾಗಾರೆ, ನಿದ್ರೆ ಒಳಗೆ ನಮ್ಗೆ ಯಾವ ನೋವು ಇರಲ್ಲ. ಮಾರನೇ ದಿವಸ ಬೆಳಗ್ಗೆ ಅವನ ಗಲ್ಲಿಗೆ ಹಾಕ್ತಾರೆ ಅಂತಿರ್ಲಿ, ನಿದ್ದಿ ಬಂದಾಗ ಆ ದುಃಖ ಅಂತಕ್ಕಂಥದ್ದಿರಲ್ಲ, ಆ ದುಃಖನೂ ಇರಲ್ಲ, ಈ ಪ್ರಾಕೃತವಾದ ಆನಂದವೂ ಇರಲ್ಲ. ಅದಕ್ಕೋಸ್ಕರವಾಗಿ ಅದು ಆ ಮೋಕ್ಷ ಸುಖ ಅಂತಂದ್ರೆ ನಿದ್ದಿ ಅಂತ ತಿಳ್ಕೋಬಾರದು. ಯಾವ ವಿಧವಾಗಿರ್ತಕ್ಕಂತಹ ಮನ ಕ್ಲೇಶ ಆದ್ರೂ ಇರುವುದಿಲ್ಲ, ಚಿತ್ಸುಖ ಅಂತ ಹೇಳ್ತಾರೆ. ಉಳುಕಿದೆ ಯಾವ ನಾವು ಜಾಗೃತ ವ್ಯವಸ್ಥೆಯಲ್ಲಿದ್ದಾಗ ಅನೇಕ ವಿಧವಾದ ಮನಸ್ಸಿನ ಕ್ಲೇಶಗಳು, ಆಮೇಲೆ ಸ್ವಪ್ನದಲ್ಲೂ ಕೂಡ ಅನೇಕ ವಿಧವಾದ ಕ್ಲೇಶಗಳನ್ನು ನೋಡ್ತೀವಿ. ಆದ್ರೆ ನಿದ್ರಾವಸ್ಥೆಯಲ್ಲಿ ಮಾತ್ರ ನಮ್ಮ ಸಾಂಸಾರಿಕ ದುಃಖವೂ ಇರಲ್ಲ, ಸಾಂಸಾರಿಕ ಸುಖದ ಅನುಭವ ಇರಲ್ಲ, ಅದು ಚಿತ್ಸುಖ ಅಂದ್ರೆ ಅಂದ್ರೆ ಈ ಪ್ರಾಕೃತದ ಸಂಬಂಧವಾದ ಯಾವುದು ಸುಖ ದುಃಖ ಆದ್ರೂ ಇರುವುದಿಲ್ಲವಾದ್ದರಿಂದ ಅದು ಚಿತ್ಸುಖ ಅಂತ ಹೇಳ್ಬಿಟ್ಟು ಅಷ್ಟೇ. ಹಾಗಾದ್ರೆ ಮೋಕ್ಷ ಸುಖ ಅಂದ್ರೆ ನಿದ್ದೆ ಮಾಡದೇ ಮೋಕ್ಷ ಸುಖ ಅಂತ ತಿಳ್ಕೋಬಾರದು. ಈ ರೀತಿ ಅದು ಕೊತ್ತಲ್ವಾಗಿ ದೃಷ್ಟಾಂತಕ್ಕೆ ಹೊರತೇನು ನಿದ್ದಿನೇ ಮೋಕ್ಷ ಸುಖ ಅಂತ ತಿಳ್ಕೊಂಡು ಬರ್ತಾವೇನೆ. ಬರೇ ಪದವನ್ನು ಬರೇ ನಿದ್ದಿ ಇಲ್ಲೇ ಮಾಡಬಹುದಲ್ಲ ಅಲ್ಲೇ ಹೋಗ್ಬೇಕು ಅಂತ. ಆ ನಿದ್ರಾವಸ್ಥೆಯಲ್ಲಿ ಈ ಪ್ರಾಕೃತವಾದ ಸುಖ ದುಃಖಾದಿಗಳಿಗೆ ಎಲ್ಲ ಜೀವಿ ದೇಹಕ್ಕೂ ಇರಲ್ಲ ಜನ ಮನಸ್ಸಿಗೂ ಇರಲ್ಲ ಆದ್ದರಿಂದ ಯಾವುದಕ್ಕೂ ಇರುವುದಿಲ್ಲವಾದ್ದರಿಂದ ಅದು ಚಿತ್ ಸುಖ ಅಂತ ಹೇಳಿದ್ದಾನೆ. ಈ ರೀತಿ ಇನ್ನು ಆನದ ಎಷ್ಟಪ್ಪಂದ್ರು ಅನುಸಂಧಾನ ಬೀಯದೆ ಇಲ್ಲಿ ಇರ್ತಕ್ಕಂತಹ ಸುಪ್ತಿ ಏರಿಸಿ ಯಾವಾಗ ಅದು ಬಹಳ ಹೊತ್ತಿರಲ್ಲ ಆ ರೀತಿ ಆಗ್ತಿರಲಿಕ್ಕೇನೆ ಮತ್ತೆ ಸ್ವಪ್ನ ಮತ್ತೆ ಜಾಗೃತ ಅವಸ್ಥೆ ಎಲ್ಲ ಮತ್ತೆ ದಾಟಿ ಹೋಗಾಗಿಲ್ಲ. ಜಾಗೃತ ಅವಸ್ಥೆಯಿಂದ ಮೊದಲು ಸ್ವಪ್ನಾವಸ್ಥೆ, ಸ್ವಪ್ನಾವಸ್ಥೆಯಿಂದ ನಿದ್ರಾವಸ್ಥೆ, ನಿದ್ರೆಯಿಂದ ಮತ್ತೆ ಸ್ವಪ್ನ, ಈ ರೀತಿಯಾಗಿ ಆ ಮಾರ್ಗದಲ್ಲೇ ಹೋಗ್ಬೇಕು. ಸ್ವಪ್ನ ಜಾಗೃತಿ ಈಗ ಚೇತನಕ್ಕೆ. ಇನ್ನ ನಾಲಿಗೆಯಲ್ಲಿ ವರ್ಣ, ನಾಲಿಗೆಯಲ್ಲಿ ವರ್ಣ ತಾನಿದ್ದಾನೆ, ಅಲ್ಲಿ ಮತ್ಸ್ಯರೂಪಿ ಆಗಿರ್ತಕ್ಕಂತಹ ಪರಮಾತ್ಮ ಇದ್ದಾನೆ. ಅನು ನಾಲಿಗೆಗಳು ಉಪೇಂದ್ರ ಇಂದ್ರನು, ಇನ್ನ ಕಿರುನಾಲಿಗಿಂತ ಗಂಟಲು ಇರ್ತದೆ, ಅಲ್ಲಿ ಉಪೇಂದ್ರ ಇದ್ದಾನೆ, ಉಪೇಂದ್ರ ನಾಮಕನಾಗಿರ್ತಕ್ಕಂತಹ ಪರಮಾತ್ಮ. ಅಲ್ಲಿ ಇಂದ್ರದೇವರಿದ್ದಾರೆ, ಉಪೇಂದ್ರ ಅಂದ್ರೆ ವಾಮನನೇ, ವಾಮನಿಗೆ ಉಪೇಂದ್ರ ಅಂತ ತಿಳ್ಕೊಂಡು ಹೆಸರು. ವಾಮನ ಅಂತ ಯಾಕಿಟ್ಟಾನಂದ್ರೆ ವಾಮನತ್ವಾಚ ವಾಮನ ಅಂತ ಹೇಳಿದ್ದಾರೆ ಭಾಗವತರೊಳಗೆ. ಕುಳ್ಳನಾಗಿದ್ದಾನಾದ್ರಿಂದ ವಾಮನಷ್ಟೇ ಹೊತ್ತು ಆತನ ಹೆಸರೇ ಉಪೇಂದ್ರ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಏನು ಇಂದ್ರ ತಾಲು ತಾಲೂನಲ್ಲಿ ಪತ್ಯನ್ಯ ಅಂತಕ್ಕಂತಹ ಸೂರ್ಯ, ಅಲ್ಲಿ ಅರ್ಧಗರ್ಭ ಅಂತಕ್ಕಂತಹ ಪರಮಾತ್ಮ ಇದ್ದಾರೆ. ಇನ್ನ ಆಲಿಗಳು ವಾಮನ, ಆಲಿಯಲ್ಲಿ ವಾಮನ ಸುಭಾಮನ ಪಾದಗಳು, ಈ ಹಣೆ ಒಳಗೆ ವಾಮನ ರೂಪಿ ಆಗಿರ್ತಕ್ಕಂತಹ ಪರಮಾತ್ಮ. ಇನ್ನ ಪಾದಗಳು ಶಿವ ಕೇಶವನು, ಇನ್ನ ಹಣೆ ಒಳಗೆ ಶಿವ ಮತ್ತು ಕೇಶವ ಇವರಿದ್ದಾರೆ. ಇನ್ನ ಸುಖ ಪವಲದೊಳಗೆ ರತೀಶ ರಾಮನು, ಎರಡು ಗಲ್ಲ ಜನ್ನೆಗಳಲ್ಲಿ ಮನ್ಮಥ ಮತ್ತು ರತೀಶ, ಮನ್ಮ ರತೀಶ ಕಾಮನು ಅಂದ್ರೆ ರತಿಪತಿಯಾಗಿರ್ತಕ್ಕಂತಹ ಮನ್ಮಥ ಇದ್ದಾನೆ. ಅಲ್ಲೇ ಪ್ರದ್ಯುಮ್ನ, ಅಲ್ಲಿ ಪ್ರದ್ಯುಮ್ನ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಇದ್ದಾನೆ. ರೋಮಗಳಲ್ಲಿ ವಸಂತ ತ್ರಿಕಕುದ್ಧಾಮ ಮುಖದೊಳಗಗ್ನಿ ಭಾಗವ ತಾಮರ ಸಭವ ವಾಸುದೇವರು ಮಸ್ತಕದೊಳಗರು, ಈ ಮನದೊಳಿಗ ವಿಷ್ಣು ಶಿಖದೊಳು ಉಮಾ ಮಹೇಶ್ವರ ನಾರ ಸಿಂಹ ಸ್ವಾಮಿ ತನ್ನನುದಿನದಿ ನೆನೆಯುವವರ ಅಪಮೃತ್ಯು ಪರಿಹರಿಪ. ಇನ್ನ ರೋಮಗಳಲ್ಲಿ ಪ್ರತಿಯೊಂದು ರೋಮದಲ್ಲಿ ವಸಂತ ಋತು ಅಭಿಮಾನಿಯಾಗಿದ್ದಾನೆ. ಅಲ್ಲಿ ತ್ರಿಕಕುತ್ ಅಂದ್ರೆ ಮೂರು ಈ ಧಾಮಗಳು ಅಂತಕ್ಕ ಪರಮಾತ್ಮ ತ್ರಿಕಕುತ್ ಅಂತಕ್ಕಂತಹ ನಾಮದಿಂದ ಅಲ್ಲಿ ಅಭಿಮಾನಿಯಾಗಿದ್ದಾನೆ. ಮುಖದೊಳಗೆ ಅಗ್ನಿ, ಇನ್ನ ಮುಖ ಬಾಯಿಯೊಳಗೆ ಅಗ್ನಿ ಇದ್ದಾನೆ, ಅಲ್ಲಿ ಪರಶುರಾಮ ದೇವರಿದ್ದಾನೆ. ಇನ್ನ ತಾಮರ ಸ್ವಭಾವ ವಾಸುದೇವರು ಮತ್ತೆ ಇನ್ನ ತಲೆಯೊಳಗೆ ಬ್ರಹ್ಮದೇವರು ಮತ್ತಲ್ಲಿ ವಾಸುದೇವರು ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ. ಈ ಮನದೊಳಗೆ ವಿಷ್ಣು, ಇನ್ನ ಮನದಲ್ಲಿ ವಿಷ್ಣು ನಾಮಕನಾಗಿರ್ತಕ್ಕಂತಹ ಪರಮಾತ್ಮ ಇದ್ದಾನೆ. ಶಿಖೆಯೊಳಗೆ ಉಮಾ ಮಹೇಶ್ವರ, ಶಿಖೆಯೊಳಗೆ ಭಾಗವತಿ ಪತಿಯಾಗಿರ್ತಕ್ಕಂತಹ ದೇವರಿದ್ದಾರೆ. ನಾರಸಿಂಹ ಸ್ವಾಮಿ ತನ್ನನು ದಿನದೇ ನನವರ ಅಪಮೃತ್ಯು ಪರಿಹರ, ಇನ್ನ ಶಿಖಾದೊಳಗೆ ಅಲ್ಲಿ ನರಸಿಂಹ ರೂಪಿ ಆಗಿರ್ತಕ್ಕಂತಹ ಪರಮಾತ್ಮ ಇದ್ದಾನೆ. ಈ ರೀತಿ ಯಾರು ಅವನು ಚಿಂತನೆ ಮಾಡ್ತಾರೆ ಅವರ ಅಪಮೃತ್ಯವನ್ನು ಪರಿಹಾರ ಮಾಡ್ತಾರೆ. ಇನ್ನ ಮೌಳಿಯಲ್ಲಿ ವಾಸುದೇವನು ಏಳಧಿಕ ನವಜಾದಿ ರೂಪವ ತಾಳು ಮುಖದೊಳು ನಯನ ಶ್ರವಣಾದ್ಯವಿಯವುಗಳಲ್ಲಿ ಆರರಿಸು ತಾನಾಗಿ ಸತತ ಸುಲೀನೆ ಗೈಯುತ ಸುಖಮಯ ಕೇಳಿ ಕೇಳಿಸಿ ನೋಡಿ ನೋಡಿಸಿ ನುಡಿದು ನುಡಿಸುವನು. ಇನ್ನ ಈ ಎರಡ ಮೌಳಿ ತಲೆಯೊಳಗೆ ವಾಸುದೇವ ಇದ್ದಾನೆ. ಏಳಧಿಕ ನವ ಅಜಾದಿ ರೂಪವು ಧರಿಸಿ ಒಂಬತ್ತು ಏಳು ಹದಿನಾರು ಏಳಧಿಕ ನವ ಒಂಬತ್ತೇಳು ಸ್ವರಗಳು ಒಂಬತ್ತೇಳು ಅಂತಾರೆ ಅಜಾ ಅಜಾ ಆನಂದ ಆ ಇದೆ ಹೌದು. ಏಳಧಿಕ ನವ ಅಜಾದಿ ರೂಪವು ಧರಿಸಿ ಅಜಾ ಆನಂದ ಇಂದ್ರ ಈಶಾ ಉಗ್ರ ಉಜ್ಜ, ಅದಕ್ಕೆ ಏಳಧಿಕ ನವ ಅಜಾದಿ ರೂಪವಾದ ತಾಳಿ ಮುಖಗಳು ಈ ಏನು ಆ ಇದು ಸ್ವರಗಳು ವ್ಯಂಜನಗಳು ಅಂತ ಹೇಳ್ತೇವಲ್ಲ ಅವು ಹದಿನಾರು ಇದ್ದಾವೆ. ಅವು ಮುಖದಲ್ಲಿ ಇದ್ಕೊಂಡು ನಯನ ಶ್ರವಣಾದ್ಯ ಅವಯವಗಳಲ್ಲಿ ಕಣ್ಣುಗಳು ಮತ್ತು ಕಿವಿಗಳ ಮೊದಲಾಗಿರ್ತಕ್ಕಂತಹ ಅವಯವಗಳಲ್ಲಿ ತಾನು ಇದ್ಕೊಂಡು ಆಳರಸು ತಾನಾಗಿ ತಾನು ಈ ತಾನೇ ಆ ಅರಸು ತಾನೇ ಸೇವ್ಯ ಸೇವಕ ಅಂತ ತಿಳ್ಕೊಂಡು ಮುಂದೆ ಸೇವೆ ಮಾಡ್ತಾ ಇದ್ದಾನೆ, ಸೇವೆ ಮಾಡಿಸ್ಕೊತಾ ಇದ್ದಾನೆ. ಆಳರಸು ತಾನಾಗಿ ಸತತ ಸುಲೀಲೆ ಕಲಿಯುತ್ತಿಪ್ಪ ಸುಖಮಯ ಕೇಳಿ ಕೇಳಿಸಿ ನೋಡಿ ನೋಡಿಸಿ ನುಡಿದು ನುಡಿಸುವನು. ತಾನೇ ಆಗಿಕೊಂಡು ನಮ್ಮಲ್ಲಿ ಇಟ್ಕೊಂಡು ತಾನೇ ಲೀಲ ಇರ್ತಾನೆ, ತಾನೇ ಕೇಳಿ ನಮ್ಮ ಕೇಳಿಸ್ತಾ ಇದ್ದಾನೆ, ತಾನು ನೋಡಿ ನೋಡಿಸ್ತಾ ಇದ್ದಾನೆ, ನುಡಿದು ನುಡಿಸುವನು. ತಾನು ನುಡಿದು ತಾನು ಇನ್ನೊಂದು ರೂಪದಿಂದ ನುಡಿತಾ ಇದ್ದಾನೆ ಅಂದ್ರೆ ಜೀವನಿಂದ ಅಲ್ಲ, ತನ್ನದೇ ಒಂದು ರೂಪದಿಂದ ನುಡುತ್ತಾ ಇದ್ದಾನೆ, ಇನ್ನೊಂದು ರೂಪದಿಂದ ನುಡಿಸ್ತಾ ಇದ್ದಾನೆ. ಅದಕ್ಕೆ ಕರ್ತೃತ್ವ ಕಾರಯಿತೃತ್ವ ಅಂತಂದ್ರೆ ಜೀವನಿಂದ ಮಾಡಿಸ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಜೀವನ ಮೂಲಕವಾಗಿ ಕ್ರಿಯಾ ಇಲ್ಲಿ ಇಲ್ಲೇ ಇಲ್ಲ, ಮೋಕ್ಷದಲ್ಲೇ ಜೀವನ ಮೂಲಕವಾಗಿ ಕ್ರಿಯೆ ಅಂತಕ್ಕಂಥದ್ದು ಇಲ್ಲಿ ಮತ್ತೆ ಕಂಡು ಬರ್ತಾ ಇದಲ್ಲ ಅಂದ್ರೆ ತನ್ನದೇ ಇನ್ನೊಂದು ರೂಪ, ಬಿಂಬ ಸಂಸ್ಥಾಪನ ಪ್ರಕರಣ ಅಂತ ಮಾಡಿದ್ದಾರೆ. ವಿಶ್ವತೀರ್ಥರು ಶೋಡಿಸಿಗಳು ಕೇಳ್ತಾ ಬಿಂಬ ಸಂಸ್ಥಾಪನ ಪ್ರಕರಣ, ಮೂಲ ರೂಪನಾಗಿರ್ತಕ್ಕಂತಹ ಬಿಂಬ ತನ್ನೇ ಅನೇಕ ರೂಪಗಳನ್ನ ನಮ್ಮ ಎಲ್ಲಾ ಅವಯವಗಳು ಇಟ್ಕೊಂಡು ಮೂಲ ರೂಪದಿಂದ ಮಾಡಿಸ್ತಾ ಇದ್ದಾನೆ, ಬಿಂಬದಿಂದ ಅಲ್ಲಿ ತಂದ ಇನ್ನೊಂದು ರೂಪದಿಂದ ಮಾಡ್ತಾ ಇದ್ದಾನೆ. ಈ ರೀತಿ ಮಾಡಿ ಮಾಡಿಸಿ ಇದೆಲ್ಲೂ ತನ್ನ ಪೂಜಾ ಅಂದುಕೊಂಡು ಈ ರೀತಿ ಚಿಂತನೆ ಮಾಡುವವನ್ನ ಉದ್ಧಾರ ಮಾಡ್ತಾ ಇದ್ದಾನೆ ಪರಮಾತ್ಮ. ಅದಕ್ಕೋಸ್ಕರ ಇನ್ನ 2,78,000 ನಾಡಿಗೆ ಮುಖ್ಯ ಏಕೋತ್ತರ ಶತಂಗಳಲ್ಲಿ ಹೂ 101 ಮೂರ್ತಿಗಳು ಅರಿತು ದೇಹದಿ ಕಲಶ ನಾಮಕ ಹರಿಗೆ ಕಲೆಗಳಿವೆಂದು ನೈರಂತರಿಲಿ ಪೂಜಿಸು ಜಿಹರು ಪರಮಾದರದಿ ಭೂಸುವರು. ಇನ್ನ 72,000 ನಾಡಿಗಳಲ್ಲಿ ಏನಿದ್ದಾವೆ, ಸುಷುಮ್ನ ನಾಡಿ ಒಂದು, ಅದು ತುಂಬ ಅಂತಕ್ಕಂಥದ್ದಿಂದ ಹೊರಟದೆ, ನೇರವಾಗಿ ಹೊರಟದೆ, ಅದು ಅಲ್ಲಿ ಆ ಕಡಿ ವ್ಯಾಪಾರಿ ಇಲ್ಲ, ಅದರಲ್ಲೊಂದು ಕಡಿ ಪ್ರವೇಶಿಸಿಲ್ಲ. ಅದಕ್ಕೆ ನಾಲ್ಕು ದಿಕ್ಕೆ ಇಲ ಪಿಂಗಲ ವಜ್ರಿಕಾ ಧಾರಣೆ ಇರ್ತಕ್ಕಂತಹ ನಾಲ್ಕು ನಾಡಿಗಳಿದ್ದಾವೆ. ಆ ಒಂದ ನಾಡಿಗೂ 24 ಕೌಲು ಹೊಡೆದಿದ್ದಾವೆ, ಅಂದ್ರೆ 101 ನಾಡಿಗಳಾಗ್ತದೆ. 101 ನಾಡಿ 24 96 400 ಸೂಕ್ಷ್ಮ ಒಂದು 101 ನಾಡಿ. ಆ 101 ನಾಡುಗಳೇ ಮುಖ್ಯವಾಗಿರ್ತಕ್ಕಂಥದ್ದು. ಆ 101 ನಾಡುಗಳಲ್ಲಿರುವ ಭಗವದ್ ರೂಪಗಳಲ್ಲಿ ನಾವು ಕಳಿಸದಲ್ಲಿ ಚಿಂತನೆ ಮಾಡ್ತಾ ಇದ್ದೀವಿ. ಪೂಜಾ ಅಂದ್ರೆ ಏನು, ನಮ್ಮ ದೇಹದಲ್ಲಿ ಇರೋ ತೆಗೆದು ಪೂಜೆ ಮಾಡಿ ನಮ್ಮ ದೇಹದಲ್ಲಿ ಇಟ್ಕೊಂಬುದೇ ಪೂಜೆ ಅಂತಕ್ಕಂಥ, ಬೇರೆ ಅಲ್ಲೇ ಅಲ್ಲ ಪೂಜೆ, ನಮ್ಮ ದೇಹದಲ್ಲಿರೋ ಭಗವದ್ ರೂಪವನ್ನೇ ನಾವು ಉಪಾಸನೆ ಮಾಡೋದು. ಅದಕ್ಕೋಸ್ಕರವಾಗಿ ನಾವು ನದಿಗಳಿಗೆ ಅದಕ್ಕೆಲ್ಲ ಎಲ್ಲ ಹೋಗಬೇಕಾದಿಲ್ಲ, ನಮ್ಮ ದೇಹದಲ್ಲೇ ಎಲ್ಲಾ ನದಿಯಲ್ಲಿ ಮಾನವಿದ್ದಾರೆ. ಅದಕ್ಕೋಸ್ಕರವಾಗಿ ಆ 101 ಏಕಪಂಚಾಶ್ವರ್ಣಾನ ಚತುರ್ವಿಂಶತಿ ಮೂರ್ತಯ ಆತ್ಮಾದ್ಯ ವಾಸುದೇವಾದ್ಯ ಎಲ್ಲಿಂದಲೂ ಬೇರೆ ಬರಲ್ಲ. ನಾವೊಂದು ತುಳಸಿ ದಳವನ್ನು ಇಟ್ಕೊಂಡು ಅಲ್ಲಿ ಆ ನೀರು ಸ್ಪರ್ಶ ಮಾಡಿ ಕೈ ಮುಟ್ಬಿಟ್ಟು ಈ ಮಂತ್ರ ಹೇಳ್ತದೆ, ನಮ್ಮ ದೇಹದಲ್ಲಿ ಅವರು ಬಂದು ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ, ಆ ಕೈ ಮೂಲಕವಾಗಿ ಅಲ್ಲಿ ಬಂದು ಸೇರ್ಕೊಳ್ಳ. ಆದ ಅದು ಬರೀ ಜಲ ಅಲ್ಲ, ಆ 101 ಮೂರ್ತಿಗಳು ಯಾವ್ಯಾವ, ಏಕ 51 ಅಜಾ ಆನಂದಾದ ಏಕಪಂಚಾಶ್ವರ್ಣಾನಂ ಚತುರ್ವಿಂಶತಿ ಮುಂಚೆ 24 ಕೇಶವಾದಿ 24 ಆತ್ಮಾದ್ಯ ವಾಸುದೇವಾದ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅನಿರುದ್ಧ ಪ್ರದ್ಯಮ ಸಂಕರ್ಷ ವಾಸುದೇವ ನಾರಾಯಣ ಮಹಾತ್ಮ ವಾಸ ಮಧ್ಯಾದಿ ದಶ ರೂಪಗಳು ಅಂತಕ್ಕಂಥದ್ದು ವಿಶ್ವಾದಿ ನಾಲ್ಕು ವಿಶ್ವಾಚೈಸ ಪ್ರಾಜ್ಞಾ ತುಲ್ಯ ಆಮೇಲೆ ಇನ್ನ ಯಾರು ಧನು ಅಂತ ಸಿಂಸಮಾರ ರೂಪ ಇವೆಲ್ಲ ಏನು ಒಟ್ಟು 101 ಭಗವಂತ ರೂಪಗಳು ಅಲ್ಲಿ ನಾದಿಯಲ್ಲಿರ್ತಕ್ಕಂಥ ಬಂದು ಅಲ್ಲಿ ಸೇರ್ಕೊಟ್ಟರು. ಅದಕ್ಕೂ ಅವರಿತು ದೇಹದಿ ಕಲಶ ನಾಮಕ ಹರಿಗ ಕಳೆಗಳಿವೆಂದು ಈ ಪರಮಾತ್ಮ ಏನು ಒಳಗೆ ಬಿಂಬನಾಗಿದ್ದಾನೆ ಆತ ಇವೆಲ್ಲ ಕಲಶ ಅಂತ ತಿಳ್ಕೊಂಡು ನಿರಂತರ ಪೂಜಿಸುತ್ತಿರು ಪರಮಾದರಿ ಅಂದ್ರೆ ಮಾನಸಿಕವಾಗಿ ಚಿಂತನೆ ಮಾಡುವಾಗ ಈ ರೀತಿ ನಾವು ಹೊರಗಡೆ ಈ ಪ್ರತಿಮಾದಿಗಳು ಪೂಜೆ ಮಾಡುವಾಗ ಈ ರೀತಿ ಚಿಂತನೆ ಮಾಡುವುದು. ಇನ್ನ ಇದಕ್ಕೆ ಕಾರಣವೆನಿಸುವವು 2 ದಶನಾದಿಗಳೊಳಗೆ ಸುರ ನದಿಯ ಮೊದಲಾದ ಅಮಲ ತೀರ್ಥಗಳು ಇಹವು ಕರ್ಣದಲ್ಲಿ ಪದ್ಮನಾಭನು ಕೇಶವಾದಿ ದ್ವಿದಶ ರೂಪದ ಲಿಪ್ಪನು ಅಲ್ಲಿ ಅತಿ ಮೃದುಳವಾದ ಸುಷುಮ್ನದೊಳಗೆ ಏಕಾತ್ಮನೆನಿಸುವನು. ಇನ್ನ 72,000 ನಾಡಿಗಳ ಕೂಡಿಮಾನ ದೇವತೆಗಳಿದ್ದಾರೆ, ಆದರೆ 12 ನಾಡಿಗಳು ಮಾತ್ರ ಮುಖ್ಯವಾಗಿದ್ದಾವೆ ಅಂತ ತಿಳ್ಕೊಂಡಿರ್ತಾರೆ. 12 ನಾಡಿಗಳಲ್ಲಿ ಪ್ರಸಿದ್ಧವಾದ ನದ್ಯಭಿಮಾನ ದೇವತೆಗಳಿದ್ದಾರೆ. ಇಡಾ ಭಾಗೀರಥಿ ಪ್ರೋಕ್ತ ಪಿಂಗಲ ಯಮನಾತ್ಮದ ಇಡಾ ನಾಡಿಯಲ್ಲಿ ಮಂದಾಕಿನಿ ಭಾಗೀರಥಿ ನತ್ಯಭಿಮಾನಿ ದೇವತೆ ಇದ್ದಾವೆ. ಅಲ್ಲಿ ಮಾಧವ ರೂಪದ ಪರಮಾತ್ಮ ಇದ್ದಾನೆ, ಅದು ನಮ್ಮ ಎಡ ಮೂಗಿಯು ಬಂದು ನಿಂತಿದೆ. ಎಲ್ಲ ಸುಷುಮ್ನ ನಾಡಿಂದ ಹೊರಟುಬಿಡ್ತಾವ ಎಲ್ಲೂ ಕೂಡ, ನಮ್ಮ ಎಡ ಮೂಗಿಯು ಬಂದು ನಿಂತ ನಾಡಿ ಅಂತಕ್ಕಂಥದ್ದು. ಪಿಂಗಲ ಅಂತಕ್ಕಂತಹ ನಾಡಿಯಲ್ಲಿ ಯಮುನಾ ನತ್ಯಭಿಮಾನಿ ದೇವತೆ ಇದ್ದಾಳೆ, ಅಲ್ಲಿ ಶ್ರೀಹರಿ ಮತ್ತು ಕೃಷ್ಣ ರೂಪದ ಪರಮಾತ್ಮ ಇದ್ದಾನೆ, ಅದ ಬಲ ಮೂಗಿಯು ಬಂದು ನಿಂತಾರೆ. ಇನ್ನು ಮಧ್ಯನಾಡಿಯಲ್ಲಿ ಗೋಮತಿ ನದ್ಯಭಿಮಾನಿ ದೇವತೆ ಇದ್ದಾಳೆ, ಅಲ್ಲಿ ನಾರಾಯಣ ರೂಪಿ ಆಗಿರ್ತಕ್ಕಂತಹ ಪರಮಾತ್ಮ ಗೋವಿಂದ ಎರಡು ರೂಪದಿಂದ ಇದ್ದಾನೆ, ಅದು ಬ್ರಹ್ಮರಂಧ್ರಕ್ಕೆ ಬಂದು ನಿಂತಾರೆ, ಅದೇ ಸುಷುಮ್ನ ನಾಡಿ. ಇನ್ನು ಸಂಖ್ಯೆ ಇಂತಕ್ಕಂತಹ ನಾಡಿಯಲ್ಲಿ ತಪತಿ ನದ್ಯಭಿಮಾನಿ ದೇವತೆ ಇದ್ದಾಳೆ, ಅಲ್ಲಿ ಸೀತಾಪತಿ ಶ್ರೀರಾಮದೇವರಿದ್ದಾರೆ ಅಂತಾರೆ, ಅದು ಆ ಲಿಂಗಕ್ಕೆ ಬಂದು ನಿಂತೇ ಆ ನಾಡಿ ಅಂತಕ್ಕಂಥದ್ದು. ಇನ್ನು ಗಾಂಧಾರಿ ನಾಡಿಯಲ್ಲಿ ಕಾವೇರಿ ನದ್ಯಭಿಮಾನಿ ದೇವತೆ ಇದ್ದಾಳೆ, ಅಲ್ಲಿ ಕಪಿಲ ದೇವರಿದ್ದಾರೆ, ಅದು ಬಲಗಿವಿ ಬಂದು ನಿಂತಾರೆ. ಹಸ್ತಿನಿ ನಾಡಿಯಲ್ಲಿ ಸಿಂಧೂ ನದ್ಯಭಿಮಾನಿ ದೇವತೆ ಇದ್ದಾಳೆ, ಅದು ಅಲ್ಲಿ ಶ್ರೀನಾರಾಯಣ ಇದ್ದಾರೆ, ಎಡಗಿವಿ ಬಂದು ನಿಂತಾರೆ. ಇನ್ನು ಲಂಬುಸಿ ನಾಡಿಯಲ್ಲಿ ತಾಮ್ರಪರ್ಣಿ ನದ್ಯಭಿಮಾನಿ ದೇವತೆ ಇದ್ದಾಳೆ, ಅಲ್ಲಿ ಶ್ರೀ ಅನಂತ ನಾಮಕ ಪರಮಾತ್ಮ ಇದ್ದಾನೆ, ಅಲ್ಲಿ ಬಲಗಣ್ಣಿ ಬಂದು ನಿಂತಾರೆ. ಇನ್ನು ಪೂರ್ಣ ನಾಡಿಯಲ್ಲಿ ಪಯಸ್ ಸ್ತ್ರೀ ನತ್ಯಂತಮಾನ ದೇವತೆ ಇದ್ದಾಳೆ, ನಲ್ಲಿ ಸ್ತ್ರೀ ವರಾಹ ರೂಪಿಯಾದ ಪರಮಾತ್ಮ ಇದ್ದಾನೆ, ಅಲ್ಲಿ ಎಡಗಣ್ಣಿ ಬಂದು ನಿಂತಾನೆ. ಸರಸ್ವತಿ ನಾಡಿಯಲ್ಲಿ ಗಂಡಕ್ಕಿ ನತ್ಯಭಿಮಾನಿ ದೇವತೆ ಇದ್ದಾಳೆ, ಅಲ್ಲಿ ನಾರಾಯಣ ದೇವರು ಇದ್ದಾರೆ ಅಂದರು, ಅದು ನಾಲಿಗೆಗೆ ಬಂದು ನಿಂತದೆ. ನಂದಾ ನಾಡಿಯಲ್ಲಿ ಕೃಷ್ಣವೇಣಿ ನತ್ಯಭಿಮಾನಿ ದೇವತೆ ಇದ್ದಾಳೆ, ಅಲ್ಲಿ ಶ್ರೀಕೃಷ್ಣ ಇದ್ದಾನೆ, ಅದು ಲಿಂಗದ ಮೂಲಕ ಬಂದು ನಿಂತದೆ. ಇನ್ನು ಕುಹು ನಾಡಿಯಲ್ಲಿ ಸೋಮನಂದಿನಿ ಅಂತಕ್ಕಂತಹ ನತ್ಯಭಿಮಾನಿ ದೇವತೆ ಇದ್ದಾಳೆ, ಅಲ್ಲಿ ದಧಿ ವಾಮನ ದೇವರಿದ್ದಾರೆ, ಅದು ಬುಧಸ್ಥಾನಕ್ಕೆ ಬಂದು ನಿಂತದೆ. ಇನ್ನು ವಾರುಣಿ ನಾಡಿಯಲ್ಲಿ ಗೋದಾವರಿ ನತ್ಯಭಿಮಾನಿ ದೇವತೆ ಇದ್ದಾಳೆ, ಅಲ್ಲಿ ಶ್ರೀಹರಿ ಇದ್ದಾನೆ, ಅದು ನಮ್ಮ ತಲೆಯ ಮೇಲೆ ಹೋಗಿದೆ ಬಂದು ನಿಂತದೆ ಆ ನದಿ ಅಂತಕ್ಕಂಥದ್ದು. ಹೌದು, ಒಂದೊಂದು ನದಿ ಪ್ರವಾಹ ಬಂದರೆ ಊರುಗಳು ಕೊಚ್ಚೊಂದು ಹೋಗ್ತವೆ, ಇಷ್ಟು ಜನ ನಮ್ಮ ದೇಹದಾಗ ಇದ್ದಾರ ಅಂದ್ರೆ ನದಿಗಳೆಲ್ಲ ನದಿ ಅಭಿಮಾನಿ ದೇವತೆಗಳಿದ್ದಾರೆ, ನದಿ ಅಭಿಮಾನಿ ದೇವತೆ. ಯಾಕಂದ್ರೆ ನದಿಗಳು ಎಲ್ಲ ಕಾಮನ್ ವಾಟರ್, ನದಿಯೆಲ್ಲ ಒಂದು ಸಾಮಾನ್ಯವಾದ ಅಪ್ತತ್ವ ನೀರು. ಆ ಭಗವದಾಜ್ಞೆಯಿಂದ ಒಂದೊಂದು ನದಿಯ ಪಾತ್ರದಲ್ಲಿ ಹರಿಯುವ ನೀರಿನಲ್ಲಿ ಒಬ್ಬೊಬ್ಬ ನತ್ಯಭಿಮಾನಿ ದೇವತೆಗೆ ಸೇರಿಟ್ಟಾರೆ, ಸೇರಿ ಆ ಗುಣ ಪ್ರಕಟ ಮಾಡಿ ಸಕಲ ಪಾಪ ಪರಿಹಾರ ಮಾಡ್ತೀವಿ. ಈಗ ಗಂಗಾ ನದಿ ಪಾತ್ರ ಇರ್ತಕ್ಕಂತಹದ್ದರಲ್ಲಿ ಸಾಕ್ಷಾತ್ ಗಂಗಾದೇವಿ ಇದ್ದಾನೆ, ಪರಮಾತ್ಮನೇ ವಿಶೇಷವಾಗಿದ್ದಾನೆ. ಸಯೇವ ದ್ರವ ರೂಪೇಣ ಗಂಗಾಂಬೋನ ಅತ್ರ ಸಂಶಯ, ಪರಮಾತ್ಮನೇ ತಾನಲ್ಲಿ ವಿಶೇಷ ರೂಪದಲ್ಲಿ ಇಟ್ಟುಕೊಂಡು ಆ ಗಂಗಾ ನದಿಗೆ ಪ್ರಾಶಸ್ತ್ಯವನ್ನು ತಂದು